అన్యాంశ్చ హస్తచరణ శ్రవణత్వాదీన్ తానాం నమో భగవతే పురుషాయ తుభ్యం యస్మాత్ బ్రహ్మేంద్ర రుద్రాది దేవతానాం శ్రేయోపి చ దానస్ఫూర్తిః సదా తస్మై హరయే గురవే నమః. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. వసతు శ్రీమదానందతీర్థేందుర్నో హృదంబరే యద్వచశ్చంద్రికా స్వాంత సంతాపం వినిపృంతతి. సర్వోత్తమో విష్ణురథోరమా చ బ్రహ్మా చ వాయుశ్చ తదీయ పత్న్యం అన్యే చ దేవాః సతతం ప్రసన్నా హరౌ సుభక్తిం మయి సందేశంతు. శ్రీ గురుభ్యో నమః. హరి ఓం. ధర్మక్షేత్రే కురుక్షేత్రే సమవేతాయుయోత్సవ మామతా పాండవాశ్చైవ కిమకురువత సంజయ. దేవం నారాయణం నత్వా సర్వదోష వివర్జితం పరిపూర్ణం గురుముశ్చాన్ గీతార్థం వచ్చామి దేశతః. గుణగణ నిలయం పతిం రమాయాః జగదగదహనంచ వాసవీ సూనుం మునికులతిలకంచ పూర్ణబోధం గురుమపి పరమం గురుంచ మే వందే. లక్ష్మీనారాయణం నత్వా పూర్ణబోధాన్ గురూనపి కుర్మశ్రీకృష్ణగీతాయాః భాష్యాద్యుక్తార్థ సంగ్రహం. ಪರಮಪವಿತ್ರವಾದ ಭಗವದ್ಗೀತೆಯ 12ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಪ್ರಶ್ನೆ ಕೇಳಿದ್ದಾನೆ. ಕೃಷ್ಣ, ಯಾರು ನಿನ್ನನ್ನು ಉಪಾಸನೆ ಮಾಡ್ತಾರೆ ಅವರು ಶ್ರೇಷ್ಠರೋ, ಯಾರು ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾರೆ ಅವರು ಶ್ರೇಷ್ಠರೋ ಅನ್ನೋ ಪ್ರಶ್ನೆಯನ್ನು ಕೇಳಿದ. ಈ ಪ್ರಶ್ನೆಗೆ ಹಿಂದಿನಿಂದೆಲ್ಲ ನೋಡಿದ್ದೇವೆ. ಇವತ್ತು ಮೋಕ್ಷ ಕೊಡ್ತಕ್ಕಂಥ ದೇವತೆಗಳು ಅಂದರೆ ಇಬ್ಬರೇನೆ, ವಿಷ್ಣು ಮತ್ತು ಮಹಾಲಕ್ಷ್ಮಿ ಇಬ್ಬರೇ ಮೋಕ್ಷ ಕೊಡ್ತಕ್ಕಂಥವ್ರು. ನಿನ್ನೆ ವಿಸ್ತಾರವಾಗಿ ನೋಡಿರೋದ್ರಿಂದ ಮತ್ತೆ ಹೇಳೋ ಕಾರಣ ಇಲ್ಲ. ಇವರಿಬ್ಬರಿಗೆ ಮೋಕ್ಷ ಕೊಡೋ ಸಾಮರ್ಥ್ಯ ಯಾತಕ್ಕೆ, ಬೇರೆಯವರು ಯಾತಕ್ಕೆ ಇಲ್ಲ ಅಂದರೆ ಇವರಿಗೇನಿಲ್ಲ, ಇವರ ಸಂಸಾರವೇ ಇಲ್ಲ. ನಿತ್ಯ ಮುಕ್ತರು, ನಿತ್ಯ ಮುಕ್ತರಾದ್ದರಿಂದ ಅವರು ಮುಕ್ತಿ ಕೊಡೋ ಸಾಮರ್ಥ್ಯ ಹೊಂದಿದ್ದಾರೆ. ಬ್ರಹ್ಮಾದಿ ದೇವತೆಗಳು ನಿತ್ಯ ಮುಕ್ತರಲ್ಲ, ಆದ್ದರಿಂದ ಅವರಿಗೆ ಮೋಕ್ಷ ಕೊಡೋ ಸಾಮರ್ಥ್ಯ ಇಲ್ಲ. ಅಲ್ಲೊಂದು ವಿಶೇಷ ಅಂಶ, ಉಳಿದವರಿಗೆ ಅವರಿಗೆ ಮೋಕ್ಷ ಕೊಡೋ ಸಾಮರ್ಥ್ಯ ಇಲ್ಲ, ಆದರೆ ಬ್ರಹ್ಮವಾಯುಗಳಿಗೆ ಮೋಕ್ಷ ಕೊಡಿಸೋ ಸಾಮರ್ಥ್ಯ ಇದೆ, ಅದು ವಿಶೇಷ. ವಿಷ್ಣುರಿಗೆ ದಾತ ಮೋಕ್ಷಸ್ಯ ವಾಯುಸ್ಯ ತದನುಜ್ಞೇಯ. ಬ್ರಹ್ಮವಾಯುಗಳಿಗೆ ಮೋಕ್ಷ ಕೊಡಿಸ್ತಕ್ಕಂಥ ಸಾಮರ್ಥ್ಯ ಇದೆ. ರಾಘವೇಂದ್ರ ಸ್ವಾಮಿಗಳು ತಮ್ಮ ವಾದ ಸಂಕಲ್ಪ ಗದ್ಯದಲ್ಲಿ ಬರೀತಾರೆ, ಪರಮಾತ್ಮನ ಹತ್ತಿರ ಒಯ್ದು ಒಬ್ಬೊಬ್ಬ ಪ್ರತಿಯೊಬ್ಬ ಸಜೀವಿಯನ್ನು ಕೂಡ ದೇವರ ಮುಂದೆ ನಿಲ್ಲಿಸಿ ಅವನನ್ನೆಯ ದೇವರ ಪಾದಕ್ಕೆ ಒರಗಿಸಿ ಪ್ರಾರ್ಥನೆ ಮಾಡ್ತಾರಂತೆ. ಏನಂ ಮೋಚಯ, ಇವನನ್ನ ಬಿಡುಗಡೆ ಮಾಡು, ಮೋಕ್ಷ ಕೊಡುವಂತ ಪ್ರಾರ್ಥನೆ ಮಾಡ್ತಾರೆ. ಇಂಥ ವಿಶಿಷ್ಟವಾದ ಸಾಮರ್ಥ್ಯ ಬ್ರಹ್ಮ ಋಷಿಗಳದು, ಬ್ರಹ್ಮವಾಯುಗಳದು. ಆದರೆ ಉಳಿದವರಿಗೆ ಈ ಸಾಮರ್ಥ್ಯ ಕೂಡ ಇಲ್ಲ. ಮೂರು ಹಂತ ಐತೆ ನಮಗೀಗ. ಸಾಕ್ಷಾತ್ ಮೋಕ್ಷ ಕೊಡ್ತಕ್ಕಂಥವ್ರು ಇಬ್ರು ಲಕ್ಷ್ಮೀನಾರಾಯಣ, ಮೋಕ್ಷ ಕೊಡಿಸ್ತಕ್ಕಂಥವರು ಬ್ರಹ್ಮವಾಯುಗಳು. ಉಳಿದವರು ಈ ಬ್ರಹ್ಮವಾಯುಗಳ ಅನುಗ್ರಹ ಸಂಪಾದನೆ ಮಾಡಿಸಬಹುದೇ ಹೊರತು, ಇಷ್ಟು ಅನುಗ್ರಹಕ್ಕೆ ಅನುಗ್ರಹ ಮಾಡಬಹುದೇ ಹೊರತು ಎರಡನ್ನೂ ಮಾಡಲಾರರು, ಮೋಕ್ಷವನ್ನೂ ಕೊಡಲಾರರು, ಮೋಕ್ಷ ಕೊಡುವಂಥ ನೇರವಾಗಿ ಪ್ರಾರ್ಥನೆಯನ್ನೂ ಮಾಡಲಾರರು. ಇದು ವಿಷಯ. ಈಗ ಇಲ್ಲೊಂದು ಪ್ರಶ್ನೆ ಬಂತ, ವಿಷ್ಣುವಿನಿಂದನೂ ಮೋಕ್ಷ, ಮಹಾಲಕ್ಷ್ಮಿಯಿಂದನೂ ಮೋಕ್ಷ ಅಂತಾಗೋದಾದರೆ ಅವರಿಬ್ಬರಲ್ಲಿ ಯಾರಿಂದ ಮೋಕ್ಷ ಪಡೆಯೋನು ಜಾಣ ಅಂತ. ವಿಷ್ಣುವಿನ ಆರಾಧನೆ ಮಾಡಿ ಮೋಕ್ಷ ಪಡಿತಕ್ಕಂಥವನು ಶ್ರೇಷ್ಠವನು ವ್ಯಕ್ತಿಯು, ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಮೋಕ್ಷ ಪಡೆಯುವನು ಶ್ರೇಷ್ಠ ವ್ಯಕ್ತಿಯು ಅಂತ ಪ್ರಶ್ನೆ. ನಿನ್ನೆ ಮತ್ತೆ ನೋಡಿದ್ದೇವೆ, ಅವ್ಯಕ್ತೋಪಾಸನೆ ಶ್ರೇಷ್ಠನೋ ವಿಷ್ಣುಪಾಸನೆ ಶ್ರೇಷ್ಠನೋ ಅಂತ ಪ್ರಶ್ನೆ ಬಂತು. ಅದಕ್ಕೆ ಅವ್ಯಕ್ತೋಪಾಸನೆ ಎನ್ನುವ ಪದವನ್ನೇ ಅನೇಕರು ಅಪಾರ್ಥ ಮಾಡಿಕೊಂಡಿದ್ದರು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅವ್ಯಕ್ತ ಅಂದ್ರೆ ಯಾರೂ ಅಲ್ಲ, ಮಹಾಲಕ್ಷ್ಮಿ ಅಂತ ಅರ್ಥ. ಆಚಾರ್ಯರು ಮಾಡಿದ ಅರ್ಥ ಗೀತೆಯಲ್ಲೇ ಬಂದಿರತಕ್ಕಂಥ ಅರ್ಥ. ಗೀತೆಯಲ್ಲೇ ಬಂದಿರೋ ಅರ್ಥವನ್ನು ಬಿಟ್ಟು ಗೀತಾರ್ಥವನ್ನು ಮಾಡಿದರೆ ಅದೆಂತ ಗೀತಾರ್ಥವಾಗುತ್ತೆ? 15ನೇ ಅಧ್ಯಾಯದಲ್ಲಿ ನಿನ್ನೆ ಹೇಳಿದಂತೆ ಕೂಟಸ್ಥೋ ಅಕ್ಷರ ಉಚ್ಚತೆ. ಅವ್ಯಕ್ತ ಅಂದ್ರೆ ಒಂದೇ, ಅಕ್ಷರ ಅಂದ್ರೆ ಒಂದೇ. ಕೂಟಸ್ಥ ಅಂದ್ರೆ ಮಹಾಲಕ್ಷ್ಮೀ ದೇವಿ, ಅವರೇ ಅವ್ಯಕ್ತ ತತ್ವ. ಸ್ಪಷ್ಟ ಗೀತೆ ಹೇಳಿದೆ. ಈಗಾಗಲೇ ಇನ್ನೊಂದ್ಸರ್ತಿ ಬಂದಿದೆ 7ನೇ ಅಧ್ಯಾಯದ ಆರಂಭದಲ್ಲಿ, ಜೀವಭೂತಾಂ ಮಹಾಬಾಹೋ ವಿದ್ಧಿ ಮೇ ಪ್ರಕೃತಿ ಪರಾಮ್ ಅಂತ ಹೇಳಬೇಕಾದ್ರೆ ಅಲ್ಲಿ ಮಹಾಲಕ್ಷ್ಮಿಯ ಉಲ್ಲೇಖವನ್ನು ಭಗವಂತ ಮಾಡಿದ್ದ. ಮತ್ತೆ ಇನ್ನೊಂದು ಕಡೆ ಹೇಳುತ್ತಾನೆ, ದೈವಿ ಕೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇ ತಾಂತರಂತಿದೆ. ಅಲ್ಲೊಮ್ಮೆ ಹೇಳಿದ್ದಾನೆ ಮತ್ತೆ, ಬಂಧಕ ಶಕ್ತಿ ಮಹಾಲಕ್ಷ್ಮಿ, ಆದ್ದರಿಂದ ಮಹಾಲಕ್ಷ್ಮಿಗೆ ಮೋಚನ ಶಕ್ತಿನೂ ಇದೆ ಅಂತ ಹೇಳಿ ಸ್ಪಷ್ಟ ಆಯ್ತು. ಅದೇ ರೀತಿಯಲ್ಲಿ ನಾವು ವೇದಗಳಲ್ಲಿ ಕೇಳ್ತೇವೆ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳಿ ವೇದಗಳು ಹೇಳ್ತಾ ಇದೆ. ಶ್ರೀ ಸೂಕ್ತ ಅಂತ ಬಹಳ ಪ್ರಸಿದ್ಧವಾದಂತಹ ಸೂಕ್ತ, ಅದರಲ್ಲೆಲ್ಲ ಕೂಡ ಮಹಾಲಕ್ಷ್ಮಿ ಹಿರಿಮೆಯನ್ನು ಸಾರಿದ್ದಾರೆ, ಅವರು ಮೋಕ್ಷ ಕೊಡ್ತಾರೆ ಅಂತೇಳಿ ಅದೆಲ್ಲ ಸಂಗ್ರಹವನ್ನು ಆಚಾರ್ಯರು ಮಾಡ್ತಾ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಯಶ ಅಪಾಂಗ ಲವ ಮಾತ್ರತ ಊರ್ಜಿ ತಾತ ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮ್. ಸೃಷ್ಟಿ ಸ್ಥಿತಿ ಮಹಾಲಕ್ಷ್ಮಿ ನಾರಾಯಣ ಏನೇನು ಮಾಡ್ತಾನೋ ಅದೆಲ್ಲ ಮಹಾಲಕ್ಷ್ಮಿನೂ ಮಾಡ್ತಾರೆ. ಇದು ವಿಶೇಷ, ನಾರಾಯಣ ಮಾಡೋದನ್ನೆಲ್ಲ ಮಹಾಲಕ್ಷ್ಮಿ ಮಾಡ್ತಾರೆ. ಇಲ್ಲಿ ಒಂದು ಸೂಕ್ಷ್ಮವನ್ನು ತಿಳ್ಕೊಳ್ಬೇಕು, ಅದಕ್ಕೋಸ್ಕರ ಹೊರಟಿರೋದು. ಅದರ ಜೊತೆಗೆ ಧರ್ಮಾರ್ಥ ಕಾಮ ಸುಮತಿ ಪ್ರಜಯಾದ್ಯ ಶೇಷ ಸನ್ಮಂಗಲಂ ವಿಧತೆ ಯದಪಂಗಲೇಶಂ ಆಶ್ರಿತ್ಯ ತತ್ತಣತ ತತ್ತಣತ ಅಪೀಡ್ಯಾಹ ಪೀಡ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಎಲ್ಲ ಮಾತುಗಳಲ್ಲಿ ಮಹಾಲಕ್ಷ್ಮಿಯ ಹಿರಿಮೆಯನ್ನ ಶಾಸ್ತ್ರಗಳು ಅಷ್ಟು ಸ್ಪಷ್ಟವಾಗಿ ಸಾರಿ. ಆದ್ರಿಂದನೇ ಪ್ರಶ್ನೆ ಬಂತು, ಇವರಿಬ್ಬರಲ್ಲಿ ಯಾರ ಆರಾಧನೆ ಮಾಡಿ ಮೋಕ್ಷ ಪಡೆಯೋದು ಶ್ರೇಷ್ಠ? ಆಗ ಭಗವಂತ ಹೇಳಿದ, ನೇರ ಉತ್ತರ ಕೊಟ್ಟ, ಮಯ್ಯಾವೇಶ್ಯ ಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಹ ತೇ ಮೇ ಯುಕ್ತ ತಮಾ ಮತಾಹ. ಯಾರು ನನ್ನನ್ನ ಆರಾಧನೆ ಮಾಡುತ್ತಾರೆ, ನನ್ನಲ್ಲಿ ಮನಸ್ಸಾಕಿ ಮುಕ್ತರಾಗ್ತಾರೆ ಅಂತ ಯೋಗಿಗಳು ಶ್ರೇಷ್ಠ. ಅವ್ಯಕ್ತ ಉಪಾಸಕರಿಗಿಂತ, ಮಹಾಲಕ್ಷ್ಮಿ ಉಪಾಸಕರಿಗಿಂತ ನನ್ನ ಉಪಾಸಕರು ಶ್ರೇಷ್ಠ ಅಂತ ಹೇಳಿ ಇನ್ನೊಂದು ಸ್ಪಷ್ಟೀಕರಣ ಕೊಡ್ರು. ಮಹಾಲಕ್ಷ್ಮಿ ಉಪಾಸನೆಯಿಂದ ಮೋಕ್ಷ ಆಗೋದಿಲ್ಲವೆ ಅಂದ್ರೆ ಆಗುತ್ತೆ ಅಂತ ಹೇಳುತ್ತಾರೆ. ಅದ ಮುಂದೆ ಹೇಳ್ತಾರೆ, ಏತ್ಪಟ್ಟರ ಮನಿರ್ದೇಶ್ಯಂ ಅವ್ಯಕ್ತಂ ಪರಿಯುಪಾಸತೆ ಸರ್ವತ್ರ ಗಮಚಿಂತ್ಯಂತ್ಯ ಕೂಟಸ್ಥ ವಚಲಂ ಧ್ರುವಂ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ತತ್ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರಥಾ. ಎರಡು ಶ್ಲೋಕದಲ್ಲಿ ಮಹಾಲಕ್ಷ್ಮಿ ಆರಾಧಕರಿಗೆ ಮೋಕ್ಷ ಇದೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅವ್ಯಕ್ತವನ್ನು ಯಾರು ಆರಾಧನೆ ಮಾಡ್ತಾರೋ, ಇಲ್ಲಿ ಅವ್ಯಕ್ತವೇ ಅಕ್ಷರ ಅಂತ ಹೇಳೋದಕ್ಕೆ ಇನ್ನೊಂದು ಗಮಕ ಕಠೋಪನಿಷತ್ತಿನಲ್ಲಿ ಹೇಳುತ್ತಾರೆ. ಕಠೋಪನಿಷತ್ತಿನಲ್ಲೂ ಕೂಡ ಅವ್ಯಕ್ತ ಅಂದ್ರೆ ಮಹಾಲಕ್ಷ್ಮಿ ಅಂತ ಸಾರಿದ್ದಾರೆ. ಅಂದ್ರೆ ಇಷ್ಟೆಲ್ಲ ಭದ್ರಾಚಾರ್ಯರು ಒಬ್ಬರೇ ಉಪಯೋಗ ಮಾಡಿಕೊಂಡಿದ್ದು ಅಂದ್ರೆ ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಬೇಕು. ಶ್ರೀಮದ್ ಆಚಾರ್ಯರು ಅದನ್ನ ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸುತ್ತಾರೆ. ಅಲ್ಲಿ ಬಂದಿದೆ, ಇಂದ್ರಿಯೇಭ್ಯ ಪರಾಹ್ಯರ್ಥಾಹ ಅರ್ಥೇಭ್ಯ ಪರಂ ಮನಃ ಮನಸ್ಸು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಅಂತ ಈಗಾಗಲೇ ಮೂರನೇ ಅಧ್ಯಾಯದ ಕೊನೆಗೆ ಬಂದಿದೆ. ಇಲ್ಲಿ ಬುದ್ಧೇರಾತ್ಮ ಮಹಾನ್ ಪರಃ ಮಾತಃ ಪರಮ ಅವ್ಯಕ್ತಂ ಅವ್ಯಕ್ತ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಧತಿ. ಕಠೋಪನಿಷತ್ತರೆಯ ಮಾತಿನೊಳಗೆ ಅವ್ಯಕ್ತ ಮಹತ್ತತ್ವದ ಮೇಲೆ ಅವ್ಯಕ್ತ ತತ್ವ, ಅದರ ಮೇಲೆ ಪುರುಷ ಸಾಕ್ಷಾತ್ ನಾರಾಯಣ ಅಂದ್ರೆ ಪುರುಷ ನಾರಾಯಣ ಅವ್ಯಕ್ತ ಸಾಕ್ಷಾತ್ ಮಹಾಲಕ್ಷ್ಮಿ ಅಂದ್ರೆ ಅವ್ಯಕ್ತ ತತ್ವದ ರೆಫರೆನ್ಸ್ ಏನು ಭಗವದ್ಗೀತೆಯಲ್ಲಿ ಬಂತು ಅದು ಮಹಾಲಕ್ಷ್ಮಿಗೆ ಹೊರತು ನಿರ್ಗುಣ ಬ್ರಹ್ಮನಿಗೆ ಅಲ್ಲ ಅಂತ ಸ್ಪಷ್ಟ ಆಯ್ತು. ಅಲ್ಲಿ ಇನ್ನೊಂದು ಸೂಕ್ಷ್ಮ ನೋಡಬೇಕು, ಅವ್ಯಕ್ತ ತತ್ವದ ಹಿರಿಮೆಯನ್ನ ಕಠೋಪನಿಷತ್ತು ಹೇಳಿತು. ಗೀತೆ ಅವ್ಯಕ್ತ ತತ್ವ ಅಂತ ಹೇಳಿತು. ಕಠೋಪನಿಷತ್ತಿಗೂ ಗೀತೆಗೂ ನಿಕಟ ಸಂಬಂಧ ಇದೆ ಅಂತ ನೋಡಿ ಆಗಿದೆ ಈಗಾಗಲೇ. ಕಠೋಪನಿಷತ್ತಿಗೂ ಭಗವದ್ಗೀತೆ ಎಲ್ಲಾ ಉಪನಿಷತ್ತಿಗೂ ಭಗವದ್ಗೀತೆಗೂ ಸಂಬಂಧ ಉಂಟು, ಎಲ್ಲಾ ಶಾಸ್ತ್ರಕ್ಕೂ ಭಗವದ್ಗೀತೆಗೂ ಸಂಬಂಧ ಉಂಟು. ವಿಶೇಷತಃ ಕಠೋಪನಿಷತ್ತಿಗೂ ಭಗವದ್ಗೀತೆ ಎಷ್ಟು ಸಂಬಂಧ ಇದೆ ಅಂದ್ರೆ ಅಲ್ಲಿ ಶ್ಲೋಕಗಳೇ ಹಾಗೆ ಬಂದಿದೆ, ಎದುರೊಳಗೆ ಹಿಂದೆ ಬಂದಿದೆ ಈಗಾಗಲೇ. ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣ ಅಂತ ಹೇಳಬೇಕಾದ್ರೆ ನಜಾಯತೆ ಮ್ರಿಯತೆ ವಾ ಕ್ವತಸ್ಥಿತ್ ಅಂತ ಹೇಳಬೇಕಾದ್ರೆ ಕಠೋಪನಿಷತ್ತಿನ ಮಂತ್ರ ಅತ್ರ ಮಂತ್ರವರ್ಣೋಪ್ಯಸ್ತೀತ್ಯಾಹ ಅಂತ ಆಚಾರ ಅವತಾರಿಕೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸರ್ವೇ ವೇದಾಯ ಪದಮನಂತಿ ಅಲ್ಲಿ ತದ್ವಿಷ್ಣು ವಿಷ್ಣು ಲೋಕವೇ ಬಹಳ ಶ್ರೇಷ್ಠ, ಇವೆಲ್ಲ ಕಠೋಪನಿಷತ್ತಿನ ಮಾತುಗಳನ್ನ ಹಾಗೆ ಭಗವದ್ಗೀತೆ ಉಪಯೋಗಿಸಿದೆ. ಅಂದ ಮೇಲೆ ಅಲ್ಲಿ ಅವ್ಯಕ್ತ ಅಂದ್ರೆ ಮಹಾಲಕ್ಷ್ಮಿ ಅಂತ ಹೇಳಿದ ಮೇಲೆ ಅದೇ ಮಹಾಲಕ್ಷ್ಮಿಯನ್ನು ತಗೊಳ್ಬೇಕೆ ಹೊರತು ಇನ್ನೊಂದು ತಗೊಳ್ಳೋ ಅವಕಾಶ ಇಲ್ಲ ಇದರೊಳಗೆ. ಈ ರೀತಿ ಸ್ಪಷ್ಟವಾಗಿ ಪ್ರಶ್ನೆಗೆ ನೇರವಾದಂತಹ ಉತ್ತರ ಭಗವಂತ ಕೊಟ್ಟ. ಅವ್ಯಕ್ತದ ಉಪಾಸನೆ ಮಾಡುವವರಿಗೂ ಮೋಕ್ಷ ಉಂಟು. ಪರಮಾತ್ಮ ಅವ್ಯಕ್ತ ಉಪಾಸಕರಿಗೆ ಮೋಕ್ಷ ಇದೆ, ಬ್ರಹ್ಮಾದಿಗಳ ಉಪಾಸಕರಿಗೆ ಮೋಕ್ಷ ಇಲ್ಲ ಅಂತ ಆಯ್ತಲ್ಲ, ಅದ್ಯಾತಕ್ಕೆ ಅಂದ್ರೆ ಪರಮಾತ್ಮ ವಿವರಣೆ ಕೊಡ್ತಾ ಇದ್ದಾರೆ. ಅವ್ಯಕ್ತ ತತ್ವಕ್ಕೆ ಮೋಕ್ಷ ಕೊಡೋ ಶಕ್ತಿ ಯಾತಕ್ಕಿದೆ ಅಂದ್ರೆ ಅದು ಅಕ್ಷರ, ಅದಕ್ಕೆ ನಾಶ ಇಲ್ಲ, ಆದ್ದರಿಂದ ನಾಶ ಇಲ್ಲದಂತೆ ಮಾಡುವ ಶಕ್ತಿ ಅದಕ್ಕಿದೆ ಅಂತ. ಬ್ರಹ್ಮಾದಿಗಳಿಗೆ ನಾಶ ಇದೆ, ಬ್ರಹ್ಮ ಶಿವ ಸುರೇಶಾದ್ಯ ಶರೀರ ಕ್ಷರಣಾತ್ ಕ್ಷರಾಹ, ಆದ್ದರಿಂದ ಅವರು ನಿತ್ಯ ಮುಕ್ತರಲ್ಲ, ಇವರು ನಿತ್ಯ ಮುಕ್ತರು. ಮುಂದೆ ಸರ್ವತ್ರ ಗಮ್, ಬ್ರಹ್ಮಾದಿಗಳು ವ್ಯಾಪ್ತರಲ್ಲ, ಬಹಳ ಮುಖ್ಯವಾದ ಅಂಶ. ಎಲ್ಲಾ ಜೀವರು ಕೂಡ ಅಣು, ಅಣು ಅಂದ್ರೆ ತುಂಬಾ ತುಂಬಾ ಚಿಕ್ಕವರು ಗಾತ್ರದೊಳಗೆ. ಬ್ರಹ್ಮವಾಯುಗಳು ಅಷ್ಟೇನೆ, ನಾವು ಎಷ್ಟು ಚಿಕ್ಕ ಸ್ವರೂಪ ಹೊಂದಿದ್ದೇವೋ ಬ್ರಹ್ಮವಾಯುಗಳ ಸ್ವರೂಪ ಅಷ್ಟೇ ಚಿಕ್ಕದು, ಆದರೆ ಅವರ ಯೋಗ್ಯತೆ ಭಾರಿ ದೊಡ್ಡದು. ಅತಿ ಚಿಕ್ಕ ಸ್ವರೂಪ ಎಲ್ಲರ ಒಳಗೆ ಪ್ರವೇಶ ಮಾಡುವ ಶಕ್ತಿ ಅವರಿಗಿದೆ, ಅದು ವಿಶೇಷ. ಅದು ಅದಕ್ಕೆ ಅಣುಸ್ತ್ಯ ಮುಖ್ಯ ಪ್ರಾಣದೇವರು ಅನ್ನೋ ಮೊದಲ ಬ್ರಹ್ಮಸೂತ್ರಗಳು ಸಾರಿ ಬಿಟ್ಟಿವೆ. ಆದ್ರೆ ಅಣು ಒಂದು ಮಾತ್ರಕ್ಕೇನೆ ಎಲ್ಲರ ಸೈಜು ಒಂದೇ ಅಂತ ಹೇಳಿಬಿಟ್ಟು ಎಲ್ಲರೂ ವಾಯುದೇವರಿಗೆ ಸಮನಾಗಲಿಕ್ಕೆ ಸಾಧ್ಯ ಇಲ್ಲ, ಉಳಿದ ಜೀವರು ಉಜುಗಳಿಗಿಂತ ಭಾರಿ ಕಡಿಮೆ ಎಂಬ ಅಂಶವನ್ನು ಹೇಳುತ್ತಾರೆ. ಮತ್ತು ಒಂದು ಕಿಲೋಗ್ರಾಮ್ ಅಂತ ಹೇಳಿ ಬಂಗಾರ ಒಂದು ಕಿಲೋಗ್ರಾಮ್ ಕಬ್ಬಿಣ ಎರಡು ಒಂದು ಕಿಲೋಗ್ರಾಮ್ ಅಂತ ಈಕ್ವಲ್ ಮಾಡಿದ್ರೆ ಗತಿಯೇನಾಗಬೇಕು? ಸಾಧ್ಯವೇ ಇಲ್ಲ. ಸೊ ಮುಖ್ಯ ಪ್ರಾಣನೋ ಅಣು ಉಳಿದಿವರು ಅಣು ಅಂತೇಳಿ ಅವರೆಲ್ಲ ಈಕ್ವಲ್ ಅಲ್ಲ. ಮತ್ತೆ ಮುಖ್ಯಪ್ರಾಣ ಮುಖ್ಯಪ್ರಾಣನೇ, ತನ್ನ ಅಸಾಧಾರಣವಾದ ಶಕ್ತಿಯಿಂದ ಪ್ರತಿಯೊಬ್ಬ ದೇವರ ದೇಹದೊಳಗೆ ಪ್ರವೇಶ ಮಾಡೋ ಶಕ್ತಿ ಅವರಿಗಿದೆ. ಇವತ್ತಿಂದ ಉಸಿರ ಬದುಕಲಿಕ್ಕೆ ಆಗ್ತಿದ್ದಲ್ಲ ಯಾರಿಗೂ ಕೂಡ. ನನ್ನ ಅಣುವಾಗಿ ಚಿಂತ ವ್ಯಾಪ್ತಿ ಹೊಂದಿರೋರು ಅವ್ರ ವೈಭವ. ಅದು ಲಕ್ಷ್ಮೀನಾರಾಯಣರು ಹಾಗಲ್ಲ, ಅವರು ಸರ್ವತ್ರ ವ್ಯಾಪ್ತರು, ಅದು ಭಾರಿ ವಿಶೇಷ. ಇಂಥ ಒಂದು ಹಿರಿಮೆ ಮಹಾವೆಂಬಷ್ಟುವಿಗೆ ಹೇಗಿದೆಯೋ ಮಹಾಲಕ್ಷ್ಮಿಗೂ ಹಾಗಿದೆ. ಅದಕ್ಕೆ ಸರ್ವತ್ರ ಗಮ್, ಅದಕ್ಕೆ ನಿನ್ನೆ ಹೇಳಿದ್ ಸಮನಾ ಅಂತ ಅದಕ್ಕೆ ಕರೆದಿದ್ದಾರೆ, ಸಮಾಸಮ ಅಂತ ಕರೆದಿದ್ದಾರೆ ಮಹಾಲಕ್ಷ್ಮಿಯನ್ನ. ಸರ್ವತ್ರಗಂ ಅಚಿಂತ್ಯಂಚ, ಅಚಿಂತ್ಯ ಮಹಾಲಕ್ಷ್ಮಿ ದೇವಿ ಅಚಿಂತ್ಯ. ಆಚಾರ್ಯ ಹೇಳ್ತಾರೆ ಸರ್ವತ್ರಗ ಅಂದ್ರೆ ದೇಶತಃ ವ್ಯಾಪ್ತಿಯನ್ನು ಹೇಳ್ತಾರೆ, ಅಚಿಂತ್ಯ ಅಂತ ಹೇಳಿದ್ರೆ ಬ್ರಹ್ಮಾದಿಗಳಿಗೂ ನಿಲುಕದ ಗುಣಗಳನ್ನು ಹೊಂದಿದ್ದಾರೆ ಅಂತ ಅರ್ಥ. ಅದು ವಿಶೇಷ ಅಚಿಂತ್ಯ. ಲಕ್ಷ್ಮೀದೇವಿ ಹಿರಿಯ ಅರ್ಥ ಪಡ್ಕೊಳ್ಳೋದಕ್ಕೆ ಬ್ರಹ್ಮಾದಿ ದೇವತೆಗಳಿಗೆ ಸಾಧ್ಯ ಇಲ್ಲ, ಅಷ್ಟು ಮೇಲಿದ್ದಾರೆ ಮಹಾಲಕ್ಷ್ಮೀ ದೇವಿ. ಅದಕ್ಕೆ ಹೇಳ್ತಾರೆ ಬ್ರಹ್ಮವಾಯುಗಳಿಗಿಂತ ಬ್ರಹ್ಮ ಸರಸ್ವತಿ ಭಾರತೀಯರಿದ್ದಾರೆ, ಅಲ್ಲಿಂದ ವಿಚಾರ ಮಾಡೋಣ. ಸರಸ್ವತಿ ಭಾರತೀಯರಿಗಿಂತ ನೂರರಷ್ಟು ಜಾಸ್ತಿ ಬ್ರಹ್ಮವಾಯುಗಳಿದ್ದಾರೆ, ನೂರರಷ್ಟು ಜಾಸ್ತಿ ಇದ್ದಾರೆ. ನೂರು ಅಂದ್ರೆ ಪ್ಲಸ್ ನೂರು ಅಲ್ಲ, ಮತ್ತೆ ಪ್ಲಸ್ ನೂರು ಅಲ್ಲ, 100 times. ಅದು ನಮಗೆ ಆಗಿದ್ದ ಗೊತ್ತಿದ್ದಾರೆ ಅರ್ಥ ಆಗ್ತದೆ. ಇದು ಪ್ಲಸ್ 100 ಅಲ್ಲ, 200, ಅಷ್ಟು ಮೇಲೆ ಬ್ರಹ್ಮವಾಯುಗಳಿದ್ದಾರೆ. ಈ ಸರಸ್ವತಿ ಭಾರತೀಯರು ರುದ್ರಾದಿ ದೇವತೆಗಳ ಮೇಲೆ 200 ಇದ್ದಾರೆ. ಅಂತ ಸರಸ್ವತಿ ಭಾರತೀಯರ ಮೇಲೆ 200 ಬ್ರಹ್ಮವಾಯುಗಳಿದ್ದಾರೆ. ಅವರ ಮೇಲೆ ಯೋಚನೆ ಮಾಡಿ, 1 crore ಮಹಾಲಕ್ಷ್ಮಿ ಇದ್ದಾರೆ. ಎಷ್ಟು ದೊಡ್ಡ ಲೆಕ್ಕ ಹಾಕ್ಬೇಕು, 1 crore ಅಂದ್ರೆ ಏನಾಗೋಯ್ತಾನೆ ಅಂತ ಅಷ್ಟು. ಒಂದು ಪವರ್ ಬಂದ್ರೇನೆ ಹೆಚ್ಚು ಜಾಸ್ತಿ ಆಗುತ್ತೆ. 10 square 10 cube ಎಷ್ಟು ವ್ಯತ್ಯಾಸ ಇದೆ, ಒಂದು ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಎಷ್ಟೆಷ್ಟು ಉತ್ತರ ಹೆಚ್ಚು ಕಡಿಮೆ ಆಯಿತು. ಅಂತದೊಂದು 1 crore times ಜಾಸ್ತಿ ಇದ್ದಾರೆ ಅಂದ್ರೆ ಮಹಾಲಕ್ಷ್ಮಿ ಎಷ್ಟು ಮೇಲಿದ್ದಾರೆ ಅಂತ ಅರ್ಥ. ಇನ್ನು ಆದ್ರಿಂದಲೇ ಅವರಿಗೆ ಲಕ್ಷ್ಮಿ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಪೂರ್ತಿಯಾಗಿ, ಅಷ್ಟು ದೊಡ್ಡವರು. ಸರ್ವತ್ರಗಂ ಅಚಿಂತ್ಯಂಚ. ಇನ್ನು ಪರಮಾತ್ಮ ಎಷ್ಟು ದೊಡ್ಡವನು ಗೊತ್ತಾ, ಅವರು 100 ಇದ್ರೆ ಪವರ್ ಆಫ್ ಇನ್ಫಿನಿಟಿ ಪರಮಾತ್ಮ. ಲಕ್ಷ್ಮೀದೇವಿಗಿಂತ ಮತ್ತೆ ಇವರಿಗಿಂತಲ್ಲ, ಅದು ಎಲ್ಲಿಯ ಲಕ್ಷ್ಮೀದೇವಿ ಎಲ್ಲಿಯ ಮಹಾನಾರಾಯಣ. ಆದ್ರಿಂದಲೇ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಪರಮಾತ್ಮನ ಕಡೆಗಣ್ಣ ಕುಡಿನೋಟದ ಒಂದು ಅನುಗ್ರಹದಿಂದ ಮಹಾಲಕ್ಷ್ಮೀದೇವಿ ಅಷ್ಟು ಮೇಲಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ದೇವರ ಮಹಿಮೆ ಎಷ್ಟು ವಿಚಾರ ಮಾಡಿದರೂ ಸಾಲ. ಅಂಥ ದೇವರನ್ನು ಯೋಚನೆ ಮಾಡಿದರೆ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃಮಾತೃಗತಿ ಎನ್ನುವ ಮಾತು ಎಷ್ಟು ಶಾಶ್ವತ ಸತ್ಯ ಅಂತ ಮನವರಿಕೆ ಆಗ್ತದೆ. ಅಲ್ಲಿ ಮತ್ತೆ ಹೇಳ್ತಾರೆ ತುಂಬಾ ಪೂರ್ವವಾದ ಸಿದ್ಧಾಂತವನ್ನು ಮುಂದುವರಿಸ್ತಾರೆ. ಸರ್ವತ್ರಗಮ ಅಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ. ಇನ್ನಾಗಿದ್ದಾರೆ ಕೂಟಸ್ಥಂ, ನಿನ್ನೆ ಒಂದರ್ಥ ನೋಡಿದ್ದೇವೆ, ಕೂಟವತ್ ತಿಷ್ಠತೀತಿ ಕೂಟಸ್ಥಂ. ಕೂಟ ಅಂದ್ರೆ ಆಕಾಶ, ಆಕಾಶ ಹೇಗೆ ನಿತ್ಯವೋ ಮಹಾಲಕ್ಷ್ಮಿ ಹಾಗೆ ನಿತ್ಯ. ತುಂಬಾ ಪೂರ್ವವಾದಂತಹ ಮಹಾಲಕ್ಷ್ಮಿಯ ಪರಿಚಯ, ಆಕಾಶ ಹೇಗೆ ನಿತ್ಯವೋ ಮಹಾಲಕ್ಷ್ಮಿ ಹಾಗೆ ನಿತ್ಯ. ಪಟಾಕಿ ಹೊಡಿತಾರೆ, ಬಾಂಬ್ ಹಾಕ್ತಾರೆ, ಈ ಬಾಂಬ್ ಹಾಕಿದ್ರೆ ಎಂತ ನಾಶ ಆಗುತ್ತೆ ಇವತ್ತು ಗೊತ್ತಿವತ್ತು, ಎಂತ ಬಾಂಬ್ಗಳಿವೆ ಅಂದ್ರೆ ಇಡೀ ಜಗತ್ತನ್ನ ನಾಶ ಮಾಡೋ ಬಾಂಬ್ ಬಿಟ್ಟು ಇವತ್ತಿನ ದಿವಸ, ಭೂಮಿನ ಪೀಸ್ ಪೀಸ್ ಮಾಡೋ ಬಾಂಬ್ಗಳಿವೆ ಮನುಷ್ಯನ ಹತ್ರನೇ. ಆದರೆ ಯಾವ ಬಾಂಬು ಕೂಡ ಆಕಾಶವನ್ನ ಏನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ದ ಜಾಗ ಡಮ ಅಂದ ಹೋಗುತ್ತೆ, ಆಕಾಶ ಹಾಗೆ ಇರುತ್ತೆ, ಏನೇನು ಆಗೋದು. ಅದಕ್ಕೆ ಆಕಾಶ ಹೇಗಿದೆ ಅಂದ್ರೆ ನಿತ್ಯ, ಏನೇನು ವಿಕಾರವೇ ಇಲ್ಲ, ಅದಕ್ಕೆ ಚೇಂಜ್ ಲೆಸ್ ಹಾಗೆ ಇರುತ್ತೆ. ಇದು ಆಕಾಶವನ್ನು ಬ್ಲಾಸ್ಟ್ ಮಾಡೋ ಶಕ್ತಿ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಕೂಟ ಅಂತ ಆಕಾಶ ಕ್ಷೇತ್ರ. ಕೂಟಸ್ಥ ಮಹಾಲಕ್ಷ್ಮಿ ಹೇಗಿದ್ದಾರೆ ಅಂದ್ರೆ ಆಕಾಶದಂತೆ ನಿರ್ವಿಕಾರವಾಗಿದ್ದಾರೆ, ನಿತ್ಯ ಮುಕ್ತಲೆ ನಿರ್ವಿಕಾರ ಅಂತ ಸ್ತೋತ್ರ ಮಾಡಬೇಕಾದ್ರೆ ಆಕಾಶ ಹೇಗೆ ವಿಕಾರ ರಹಿತನೋ. ಇವತ್ತು ಮಣ್ಣಿದೆ, ಎಷ್ಟು ತುಂಬಾ ಗಟ್ಟಿ ಪದಾರ್ಥ ಮಣ್ಣಿರುತ್ತೆ, ಚಲಾಪಿಲಿಯಾಗಿ ಹೋಗ್ಬಿಡುತ್ತೆ, ಬಂಡೆಗಳು ಒಡೆದೋಗುತ್ತೆ, ಅದು ಚಲಾಪಿಲಿ ಅಂತ ಒಡೆದೋಗುತ್ತೆ, ಕೆಲವು ಸುಟ್ಟು ಹೋಗುತ್ತೆ, ಏನೇನೋ ಆಗುತ್ತೆ. ಆದ್ರೆ ಮಹಾಲಕ್ಷ್ಮಿಗೆ ಏನೇನೇನೂ ಆಗೋದಿಲ್ಲ. ಆ ದೃಷ್ಟಿಯಿಂದ ಕೂಟಸ್ಥಂ ಅಂತ ಕರೆದು ಇಲ್ಲಿ ಆಚಾರ್ಯ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ನೀವು ಕೂಟಸ್ಥ ಅಂತ ಇಷ್ಟೆಲ್ಲ ಹೇಳ್ತೀರಿ, ರಾವಣ ಬಂದು ಸೀತೆನ ಎತ್ಕೊಂಡು ಹೋಗ್ಬಿಟ್ಟ, ಸೀತಾದೇವಿ ಮಹಾಲಕ್ಷ್ಮಿ ಎಷ್ಟು ದುಃಖ ಪಟ್ಟಿದ್ದಾರೆ ಅಂದ್ರೆ ಅದೆಂತ ಕೂಟಸ್ಥ ಅಂತ ಪ್ರಶ್ನೆ ಹಾಕೋತಾರೆ. ಅಂದ್ರೆ ಮಧ್ವಾಚಾರ್ಯರು ರಾಮಾಯಣದ ಪ್ರಸಂಗವನ್ನು ವಿಮರ್ಶೆ ಮಾಡ್ತಾರೆ, ಮಹಾಭಾರತದ ಪ್ರಸಂಗವನ್ನು ವಿಮರ್ಶೆ ಮಾಡ್ತಾರೆ. ಇದೇನು ಅದು ಎಷ್ಟು ಸಾಮಾನ್ಯವಾದ ಸ್ತ್ರೀನೇ ಆ ರೀತಿ ಅಪಹರಣಕ್ಕೊಳಗಾಗೋದನ್ನು ಯೋಚನೆ ಮಾಡೋದು ಕಷ್ಟ ಅಂತದ್ದು. ಮಹಾಲಕ್ಷ್ಮಿ ಅಂತ ಹೇಳ್ತೀರಿ, ನಿತ್ಯ ಮುಕ್ತಳು ಅಂತ ಕರಿತೀರಿ, ರಾವಣ ಅಪಹರಣ ಮಾಡಿಬಿಟ್ಟ, ಅಂದಮೇಲೆ ವಿಕಾರ ಬಂತಲ್ಲ ಅವರಿಗೆ ಅಂತ ಕೇಳಿದ್ರೆ ಆಚಾರ್ಯ ಬರೀತಾರೆ, ಸೀತಾ ದುಃಖಾಧಿಕಂ ಮೃಷಾ ಪ್ರದರ್ಶನಮೇವ. ಸೀತಾದೇವಿಗೆ ದುಃಖದ ಹೆಸರೇ ಅಲ್ಲಿಲ್ಲ. ಅದಕ್ಕೆ ಎರಡು ಕಾರಣ. ಮೊದಲನೇ ಕಾರಣ, ಸೀತೆಯನ್ನು ರಾವಣ ಅಪಹರಣ ಮಾಡಲೇ ಇಲ್ಲ ಅಂತ ಹೇಳ್ಬಿಟ್ಟು. ಅನೇಕ ರಾಮಾಯಣ ಹೊತ್ತಾದ ಕಾಣುತ್ತಾನೆ. ಏನು ರಾಮಾಯಣ ಕೇಳಿದ್ದಲ್ಲ, ಅದರೊಳಗೆ ನಾವು ಜಾನಕಿ ಹರಣ ಅಂತಾನೆ ಕೇಳಿದ್ದೇವೆ. ಏನ್ ಹೇಳ್ತಾರೆ ಆಚಾರ್ಯರು ಅಂದ್ರೆ, ಹೌದು ನಿಮ್ಗೆ ಗೊತ್ತಿಲ್ಲ ಶಾಸ್ತ್ರ, ಸೀತೆಯನ್ನು ಅಪಹರಣ ರಾವಣ ಮಾಡಲೇ ಇಲ್ಲ ಅಂತ ಹೇಳಿ. ರಾವಣ ಬಾರಿ ಒಳ್ಳೆಯವನ ಅಂದ್ರೆ ರಾವಣ ಒಳ್ಳೆಯವನು ಅಂತ ಅರ್ಥ ಅಲ್ಲ, ಅಪಹರಣ ಮಾಡಿದ್ದ ಹೌದು, ಸೀತೆಯನ್ನಲ್ಲ ಸೀತಾಕೃತಿಯನ್ನ ಅಪಹರಣ ಮಾಡದ. ಸೀತೆಯನ್ನು ಹೊರುವ ಆಕೃತಿಯನ್ನ ಅಪಹರಣ ಮಾಡಿದ್ನೆ ಹೊರತು ಅದು ಇಮಿಟೇಷನ್ ಡೈಮಂಡ್ ಅಂತೇವಲ್ಲ ಆಯ್ತು. ಫಸ್ಟ್ ಇಮಿಟೇಷನ್ ಕಾನ್ಸೆಪ್ಟ್ ಬಂದಿದ್ದು ಅದರಿಂದ. ಇಮಿಟೇಷನ್ ಕಾನ್ಸೆಪ್ಟ್ ಶುರುವಾಗಿದ್ದು ಸೀತಾದೇವಿ ಫಸ್ಟ್ ಮಾಡಿದ್ರು, ಅದು ಶ್ರೀ ಗೋಲ್ಡ್ ಬಂದಾಗ ಆಯ್ತಷ್ಟೇ. ಶ್ರೀಯಿಂದ ಶ್ರೀ ಗೋಲ್ಡ್ ಶ್ರೀ ಒಂದೇ ಕಾಣುತ್ತೆ ಗೋಲ್ಡ್ ಕೂಡ. ಆದ್ರೆ ವ್ಯತ್ಯಾಸ ಏನು? ಅದು ಇಮೇಜ್ ಅಷ್ಟೇ ಇಮೇಜ್. ಅದು ಲಕ್ಷಾಂತರ ಆದ್ರೆ ಬರೀ ಸಾವಿರಾರು ನೂರಾರು ಅಷ್ಟೇನೆ ಕೆಲವು ಸಲ, ಬರೀ ನೂರಾರು ರೂಪಾಯಿ. ಎಷ್ಟು ವ್ಯತ್ಯಾಸ ಇದೆ ಈಗ ಅಂದ್ರೆ ಆ ಸೀತೆ ಇಮಿಟೇಷನ್ ಫಸ್ಟ್ ಮಾಡಿದವರು ಯಾರು? ಸೀತಾದೇವಿನೇ ಮಾಡಿದರಂತೆ. ಫಸ್ಟ್ ರಾವಣ ಬಂದ, ಸೀತಾದೇವಿ ಅಪಹರಣ ಮಾಡಲಿಕ್ಕೆ ಬಂದ, ಸೀತಾದೇವಿ ಮಾಯ ಆಗಿಬಿಟ್ರು. ಯಾತಕ್ಕೆ? ನಮ್ ಜನ ಅನುಭೂತಿ ಹೊತ್ತು, ಪಾಪ ಭಯ ಆಯ್ತು ಮಾಯ ಆಗಿಬಿಟ್ರು ಅಂತ ಹೇಳಿ. ಭಯ ಆಯ್ತು ಮಾಯ ಇಟ್ಟು ಓಡೋಗ್ಬಿಟ್ರೆ ಆಕೃತಿ ಅಂತ ಹೇಳಿ. ಅದಕ್ಕಲ್ಲ, ನಿಜವಾಗಲೂ ಅವರೇ ಇದ್ದಿದ್ರೆ ಏನಾಗ್ತಿತ್ತು ಗೊತ್ತೇನೋ? ರಾಣಿ ಅಪಹರಣ ಮಾಡಕ್ ಆಗ್ತಾನೇ ಇರಲಿಲ್ಲ ಅಂತ ಹೇಳಿ. ಅಪಹರಣ ಮಾಡಕ್ ಆಗ್ತಾನೆ ಇರಲಿಲ್ಲ. ಮುಟ್ಟಿದ್ರೆ ಕಾಲ ಸತ್ತ ಹೋಗ್ತಾ ಇದ್ದ, ಮುಟ್ಟಿದ್ರೆ ಬ್ಲಾಸ್ಟ್ ಆಗ್ತಿದ್ದ ರಾವಣ. ಅದಕ್ಕಾರ ಏನ್ ಮಾಡ್ತಾರೆ? ರಾವಣನ ಪಾಪದ ಕೊಡ ತುಂಬಬೇಕು, ಇನ್ನು ಯುದ್ಧ ಇದ್ದ ಮೇಲೆ ಬೇಕಾದಷ್ಟು ಆಗಬೇಕಾಗಿದೆ. ಅದಕ್ಕೋ ಸದ್ಯ ನಾವೀಗ ಚಿಕ್ಕಂತೆ ಮಾಡಬೇಕು. ಅದಕ್ಕೆ ದಾವು ಸಿಗೋ ಸಾಧ್ಯತೆ ಇಲ್ಲ. ಮುಟ್ಟಿದ್ರೆ ಹೋಗ್ತಾರೆ. ಕರೆಂಟ್ ಏನು ಕಿತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಮೀಟರ್ ಚೇಂಜ್ ಮಾಡಬಹುದು, ಕರೆಂಟ್ ಕಿತ್ಕೊಂಡು ದೇವಲ ಕೊಂಡು ಹೋಗ್ಲಿಕ್ಕೆ ಬರುತ್ತಾ ಕರೆಂಟ್ ನ ಸಾಧ್ಯ ಇದೆ. ಈ ಕರೆಂಟ್ ಕದಿಯೋದು ಅಂದ್ರೆ ಆ ರೀತಿ ಕದಿಯೋದೇ ಹೊರತು ಈ ರೀತಿ ಕದಿಯೋದಲ್ಲ. ಅದ್ರ ಯಾವುದೋ ರೀತಿಯಲ್ಲಿ ಬಂಗಾರ ಬೆಳ್ಳಿಕ್ಕಂತ ಕರೆಂಟ್ ಕದಿಲಕ್ಕೆ ಆಗೋದಿಲ್ಲ. ರಾಮಲಕ್ಷ್ಮಿ ಕದಿಲಿಕ್ಕೆ ಸಾಧ್ಯವೇ ಇಲ್ಲ. ಮುಟ್ಟು ಸಾಮ, ಅದಕ್ಕೆ ರಾಮನ ಕಥೆ ಹೇಳ್ಬಿಟ್ಟಿದ್ದಾರೆ. ರಾವಣ ಹೋಗಿ ಮುಟ್ಟಕ್ಕೆ ಅಂತ ಹೋದ್ರೆ ಶಾಪ ಕೊಟ್ಲಂತ, ನೀನು ಮುಟ್ಟಿದ್ರೆ ಬ್ಲಾಸ್ಟ್ ಆಗ್ತಿ ಅಂತ ಹೇಳಿದ್ರಂತೆ. ಅನೇಕರಿಗೆ ಗೊತ್ತಿಲ್ಲ ವಿಚಾರ, ರಾಮಾಯಣದಲ್ಲೇ ಬರುತ್ತೆ ಕಥೆ. ಅವ್ರು ಶಾಪ ಕೊಡ್ತಾಳೆ, ರಂಭ ಅನ್ನೋಳು ಶಾಪ ಕೊಡ್ತಾಳೆ. ಒಬ್ಬ ಅಪ್ತಾರೆ, ನೀನೇನಾದ್ರೂ ಕೂಡ ಪರಸ್ತ್ರೀಯರನ್ನ ಮುಟ್ಟಿದರೆ, ಬಲಾತ್ಕಾರದಿಂದ ಮುಟ್ಟಿದರೆ ಆ ಕ್ಷಣದಲ್ಲಿ ನಾಶವಾಗ್ತಿ ಶಾಪ ಕೊಟ್ರಂತೆ. ಈ ಮಾತು ಅರ್ಥ ಮಾಡ್ಕೊಂಡು ಶಾಪದ ಪ್ರಸಂಗ ರಾಮಾಯಣದಲ್ಲೇ ಬಂದಿದೆ. ನಿಜವಾದ ಸೀತೆ ಇದ್ದಿದ್ರೆ ಮುಟ್ಟಕ್ಕೆ ಸಾಧ್ಯನೇ ಇರಲಿಲ್ಲ ರಾವಣ. ಸಾಮಾನ್ಯ ಪತಿವೃತ್ತಿಯನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅವನು, ಅಂತ ಶಾಪ ಇದೆ ಅವನಿಗೆ. ಅಂತದ್ದು ಮಹಾಲಕ್ಷ್ಮಿಯನ್ನು ಮುಟ್ಟ ಯೋಚನೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಅದೇನ್ ಮಾಡಿದ್ರಂತೆ, ತಮ್ಮ ಆಕೃತಿಯನ್ನ ಇಟ್ಟು ಅಲ್ಲಿಂದ ಮಾಯವಾಗ್ತಾರೆ, ಅಲ್ಲಿರೋದೇ ಇಲ್ಲ, ಅವರ ಅಪಹರಣವೇ ಆಗಿಲ್ಲ ಅನ್ನೋ ದುಃಖದ ಪ್ರಸಕ್ತಿಯಲ್ಲಿ ಬಂತೀಗ. ಅದಕ್ಕೆ ಹೇಳ್ತಾರೆ ಮುಷಾ ಪ್ರದರ್ಶನ ಮೇವ. ಅದೆಲ್ಲ ಲೋಕಕ್ಕೋಸ್ಕರ ಅಸರಮೋಹನ ಮಾಡಿದ್ದೆ ಹೊರತು ಸೀತೆಗೆ ಎಂದೆಂದೂ ಸಹ ದುಃಖದ ಹೆಸರೂ ಇಲ್ಲ. ರಾವಣ ಕೋಟಿ ಕೋಟಿ, ಹನುಮಂತ ಹೇಳ್ತಾನೆ, ರಾವಣ ನಿನ್ನಂತಹ ಸಾವಿರ ಸಾವಿರ ರಾವಣರು ನನ್ನ ಮುಂದೆ ಏನೂ ಅಲ್ಲ. ನ ರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಫಲಂ ಭವೇತ್, ಹನುಮಂತನ ಮಾತು. ನಿನ್ನಂತ ಸಾವಿರ ಸಾವಿರ ರಾವಣ ನನ್ನ ಮುಂದೆ ಏನೂ ಅಲ್ಲ. ಹನುಮಂತ ಈ ಮಾತಾಡಬೇಕಾದ್ರೆ ಸೀತೆ ದೇವಿ ಮುಂದೆ ಅನಂತಾನಂತ ರಾವಣರು ಏನೂ ಅಲ್ಲ ಅಂತ ಒಬ್ಬ ರಾವಣ ಏನ್ ಅಪಹರಣ ಮಾಡ್ತಾನೆ? ಸಾಧ್ಯವೇ ಇಲ್ಲ. ಇದು ಅರ್ಥ ಮಾಡ್ಕೋಬೇಕು. ಇದೊಂದು ಇದ್ರ ಬಗ್ಗೆ ಮೊದಲು ಬೆಳಕು ಚೆಲ್ಲಿದ ಹಿರಿಮೆ ಮಧ್ವಾಚಾರ್ಯ. ರಾಮಾಯಣ ಬರದ ಯಾರು ಇದನ್ನ ಗಮನಿಸಿರಲಿಲ್ಲ, ಅಷ್ಟೇ ಮೊದಲಾಕಿದ್ ಮಧ್ವಾಚಾರ್ಯ. ಇದು ಎಷ್ಟು ಪ್ರಭಾವಿ ಆಯ್ತು ಅಂದ್ರೆ, ತುಳಸಿದಾಸರು ರಾಮಾಯಣ ಇದನ್ನೇ ಬರೆದಿದ್ದವರು. ಇದು ಅನೇಕರಿಗೆ ಗೊತ್ತಿಲ್ಲ. ಮಧ್ವಾಚಾರ್ಯ ಏನ್ ಬರೋದು? ತುಳಸಿ ರಾಮಾಯಣ ಅದನ್ನೇ ಬರೆದಿದ್ದೆ ಹೊರತು ಸೀತಾದೇವಿ ಅಪಹರಣವಾಯ್ತು ಅಂತ ತುಳಸಿ ರಾಮಾಯಣದಲ್ಲಿ ಇಲ್ಲ. ಅದು ಭಾರಿ ಪಾಪುಲರ್ ಅವ್ರಕ್ಕೆ ಇವತ್ತಿನ ದಿವಸ. ಅದಕ್ಕೆ ಸಿಕ್ಕ ಮೆಟೀರಿಯಲ್ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರದ ಹೊರತು ಬೇರೆ ಅಲ್ಲ. ಮತ್ತು ಕೂರ್ವ ಪುರಾಣ, ಮತ್ಸ್ಯ ಪುರಾಣ, ವಾಮನ ಪುರಾಣ ಮೊದಲಾದ ಅನೇಕ ಪುರಾಣಗಳ ಕೊಟೇಶನ್ ಕೊಟ್ಟ ಆಚಾರ್ಯರು ಅದನ್ನು ಸಮರ್ಥನೆ ಮಾಡ್ತಾರೆ. ನಿಜವಾದ ಸೀತಾಪರಣ ಆಗಲಿಲ್ಲ, ಆದ್ರಿಂದ ಸೀತಾದೇವಿಗೆ ದುಃಖದ ಹೆಸರೂ ಇಲ್ಲ, ರುಕ್ಮಿಣಿಗೆ ದುಃಖದ ಹೆಸರೂ ಇಲ್ಲ. ಅದಕ್ಕೆ ರಾಮಾಯಣ ಹಿಡಿತು, ಪರಮಾತ್ಮನಿಗೆ ಹೇಗೆ ಪ್ರಾಕೃತ ದೇಹ ಇಲ್ಲವೇ ಇಲ್ವೋ, ಪರಮಾತ್ಮನಿಗೆ ನಮ್ಮಂತ ದೇಹ ಪರಮಾತ್ಮನಿಗಿಲ್ಲ. ಕೆಲವು ತತ್ತಿಳ್ಕೊಂಡು ದೇಹನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರಷ್ಟೇ, ಅದು ತಪ್ಪು. ನಮ್ಮಂತ ಮನೆ ಇಲ್ಲ ಅಂತಾರೆ, ಮನೆಯೇ ಇಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮನಿಗೆ ಮನೆ ಇದೆ, ನಮ್ಮಂತ ಮನೆ ಇಲ್ಲ. ವೈಕುಂಠ ಪರಮಾತ್ಮನಿಗೆ ದೇಹ ಇದೆ, ನಮ್ಮಂತ ದೇಹ ಇಲ್ಲ. ಅದಕ್ಕೆ ನರಸಿಂಹದೇವರು ಏನ್ ಮಾಡ್ತಾರೆ? ಸ್ತಂಭದಿಂದ ಹಾಗೆ ಪ್ರಾದುರ್ಭೂತರಾಗಿ ಬರುತ್ತಾರೆ. ಸ್ತಂಭದಿಂದ ಪ್ರಾದುರ್ಭೂತರಾಗಿ ಬಂದು ರಾಮ ಕೃಷ್ಣ ನರಸಿಂಹ ಮತ್ಸ್ಯ ಕೂರ್ಮ ಎಲ್ಲ ಪ್ರಾದುರ್ಭಾವಗಳೇ ಹೊರತು ನಮ್ಮಂತೆ ಹುಟ್ಟಿ ಬಂದವುಗಳಲ್ಲ. ಕೃಷ್ಣನೇ ಹೇಳಿದ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ನನ್ನ ದೇಹ ನನ್ನ ಹುಟ್ಟು ವಿಶಿಷ್ಟ, ಉಳಿದವರಂತೆ ಅಲ್ಲ ಅಂತ ಪರಮಾತ್ಮ ಹೇಳಿದ. ಮಹಾಲಕ್ಷ್ಮಿ ನಿತ್ಯ ಮುಕ್ತಳಾದ್ರಿಂದ ಅವರ ದೇಹನೂ ಹಾಗೆ, ಅವರಿಗೂ ಪ್ರಾಕೃತ ದೇಹ ಇಲ್ಲ. ನಿನ್ನ ಹೇಳಿದ ಮಾತನ್ನ ಅದನ್ನು ತೋರಿಸ್ಲಿಕ್ಕೇನೆ ಸೀತಾದೇವಿ ಹುಟ್ಟಿದ್ರು ಅಂತ ಬ್ರಾಹ್ಮಣ ಹೇಳ್ತಲ್ಲ, ಹೇಗೆ ಹುಟ್ಟಿದ್ರು ಗೊತ್ತೇನು? ಜನಕರಾಜ ಮತ್ತು ಜನಕರಾಜನ ಹೆಂಡತಿಯಿಂದ ಹುಟ್ಟಿ ಬಂದವರಲ್ಲ ಸೀತಾದೇವಿ. ಭೂಮಿಯಿಂದ ಹಾಗೆ ಪ್ರಾದುಭೂತರಾಗಿ ಬಂದು ಭೂಮಿಜ ಅಂತ ಅವರಿಗೆ. ಕಂಬದಿಂದ ಬಂದಿದ್ದು ನರಸಿಂಹ, ಭೂಮಿಯಿಂದ ಬಂದಿದ್ದು ಮಹಾಲಕ್ಷ್ಮಿ. ಅಂದ್ರೆ ಹುಟ್ಟಿ ಬಂದಿದ್ದಲ್ಲ, ಹುಟ್ಟೇ ಇಲ್ಲ ಅವರಿಗೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ರಾಮಾಯಣದ ಕಥೆಯಲ್ಲಿ ಸೀತೆಯನ್ಯಾತಕ್ಕೆ ಭೂಮಿ ಸುತೆ ಅಂತ ಕರೀತಾರೆ ಅಂದ್ರೆ ಆಕೆ ತಂದೆ ತಾಯಿಗಳ ಮಗಳಲ್ಲ, ತಂದೆ ತಾಯಿಗಳಿಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅನುಗ್ರಹ ಮಾಡಿದ್ದಕ್ಕೆ ಅವ್ರ ಮಗಳು ಒಂದು ಹೆಸರು ಬಂತೆ ಹೊರತು ನಿಜವಾಗ್ಲೂ ಕೂಡ ಮಗಳಲ್ಲ. ಹಾಗೆ ವ್ಯಕ್ತಳಾಗಿ ಬಂದಿತ್ತು, ಹಾಗೆ ಅವ್ಯಕ್ತಳಾಗಿ ಬಂದಿದ್ದೆ ಹೊರತು ಬೇರೆ ಅಲ್ಲ. ಕಂಬದಿಂದ ನರಸಿಂಹ, ಭೂಮಿಯಿಂದ ಸೀತಾ, ಅದು ಅವತಾರ ಇದು ಅವತಾರ, ಮೂಲ ರೂಪಕ್ಕೂ ಅವ್ರಿಗೂ ವ್ಯತ್ಯಾಸವೇ ಇಲ್ಲ ಅಂತ ಹಿರಿಮೆ ಅವರಿಗೂ. ಜನ ಯೋಚನೆ ಮಾಡಲೇ ಇಲ್ಲ. ಅವ್ರೇನ್ ಮಾಡಿದ್ರು ಗೊತ್ತಿರು? ಭಾರಿ ಬುದ್ಧಿವಂತಿಕೆ ಮಾಡಿಬಿಟ್ರು. ಅಲ್ರಿ, ಎಲ್ಲೋ ತಗ್ಗು ತೋಡಿದಾಗ ಯಜ್ಞ ಭೂಮಿಯನ್ನು ಉತ್ತಾಗ ಒಂದು ಮಗು ಸಿಕ್ತಲ್ಲ, ಎಲ್ಲಿಂದ ಸಿಕ್ತು ಅಂದ್ರೆ ಯಾರೋ ಬಿಟ್ಟೋಗಿರ್ಬೇಕು, ತಿಳ್ಕೊಬಿಟ್ರು ಪಾಪ. ಯಾರೋ ಬಿಟ್ಟ ತೊಟ್ಟೆ ಕಸ ತೊಟ್ಟೆಯಲ್ಲಿ ಸಿಗುತ್ತೆ, ಯಜ್ಞಭೂಮಿಗಳು ಅದರಾಗ 100 ಅಡಿ ಅದರಾಗ ಮಗು ಸಿಗುತ್ತೆ ಎಲ್ಲಾದ್ರೂ ಕೂಡ, ಅದು ಬದುಕಿರುತ್ತೆ ಎಲ್ಲಾದ್ರೂ ಕೂಡ ಸಾಧ್ಯವೇ ಇಲ್ಲ. ಕೆಲವು ಕಥೆ ಕಟ್ಟಿ ಇದಕ್ಕೆಲ್ಲ ಇನ್ನೂ ಭಾರಿ ಬುದ್ಧಿವಂತಿ ಕತೆ ಮಾಡಿಬಿಟ್ರು. ಎಲ್ಲಿವರೆಗೂ ಗೊತ್ತೇನ ಅದು, ಅದು ಯಾರ್ದೋ ಮಗು ಅಲ್ಲ, ರಾವಣಂದೇ ಮಗು ಅಂತ ಮಾಡಿಬಿಟ್ರು ಬನಿ. ರಾವಣ ಮಂಡೋದೇ ಮಗಳಂತೆ ಸೀತೆ, ಅದು ಎಂತಾರ ಮಾಡಿ ಕಟ್ಟಿದ್ದಾರೆ ಲೆಕ್ಕ ಹಾಕಬಹುದು. ಬಂದೋದೇ ಮಗಳಂತೆ ಹುಟ್ಟಿದಾಗ ಏನೋ ಆಗುತ್ತೆ ಅಂತ ಅಪಶಕನ ಆಯ್ತು ಅಂತ ರಾವಣ ಎತ್ತು ಬಿಟ್ಟದ್ದು, ಬಿಸಾಡಿಬಿಟ್ಟಂತೆ ಸಮುದ್ರ ಬಿಸಾಡ್ಬಿಟ್ಟು ಎಲ್ಲ ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟು ಇಲ್ಲಿ ಭೂಮಿ ಒಳಗೆ ಸೇರ್ಕೊಂಡ್ಬಿಡುತ್ತಂತ ಮಗು. ಅತ್ಯಂತ ಮಗು ಬದುಕಿರುತ್ತೆ, ಯೋಚನೆ ಮಾಡಬೇಕ ಜನಗಳು ಏನೇನೋ ಕಟ್ಟೆ ಕಟ್ಟಿಬಿಟ್ಟು ಅದನ್ನ ಕಣ್ಣು ಮುಚ್ಚಿಕೊಂಡು ನಂಬುತ್ತಾರೆ. ಪರಮಾತ್ಮನ ಮಹಿಮೆ ನಂಬುತ್ತಾ ಇರಲಿಲ್ಲ ಇವರೆಲ್ಲ ಕೂಡ, ಕುಚ್ಚಾಪಟ್ಟೆ ಇರೋದನ್ನ ಏನೋ ನಂಬುತ್ತಾರೆ, ಈ ಬಾಬಾ ಪೂಜೆ ಕೊಟ್ಟಾದ್ರೆ ನಂಬುತ್ತಾರೆ, ವಿಶ್ವರೂಪ ತೋರಿಸಿದಾದ್ರೆ ಏನೋ ಡೌಟ್ ಇರಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಎಷ್ಟು ಆಶ್ಚರ್ಯ ಅಂದ್ರೆ ನಂಬಬೇಕಾದಲ್ಲಿ ನಂಬೋದಿಲ್ಲ, ನಂಬಬಾರದನ್ನ ನಂಬುತ್ತಾರೆ. ಇದಕ್ಕೇನೆ ಮೂರ್ಖತನ ಅಂತ ಕರೆಯೋದು. ಅವಿವೇಕ ಅಂದ್ರೆ ಅದೇನು, ಮಹಾಲಕ್ಷ್ಮಿಗೆ ಅವತಾರ ಹೊರತು ಅವರಿಗೆ ಹುಟ್ಟಿಲ್ಲ ಅಂತ ಹೇಳೋದಕ್ಕೆ ಅದು ಒಳ್ಳೆ ಸಾಕ್ಷಿ. ವೆಂಕಟೇಶ್ವರ ಕೇಳ್ತೇವಲ್ಲ, ಪದ್ಮಾವತಿ ತಾವು ಸಾವಿರದ ಪದ್ಮದ ಮಧ್ಯೆ ಪ್ರಾದುರ್ಭೂತರಾಗಿ ಬಂದರೆ ಹೊರತು ಹುಟ್ಟಿ ಬರಲಿಲ್ಲ. ಇವೆಲ್ಲ ಕಥೆಗಳು ಮಹಾಲಕ್ಷ್ಮಿಯನ್ನ ಪ್ರಾಕೃತ ದೇಹ ರೈತರು ಅಂತ ಹೇಳ್ತಾ ಇದೆ. ಅದನ್ನು ಹೇಳೋದಕ್ಕೋಸ್ಕರನೇ ಕೂಟಸ್ಥಂ ಅಂತ ಕರೆದು ಒಂದೊಂದು ಪದನ ಅರ್ಥ ಮಾಡ್ಕೋಬೇಕು. ಎಷ್ಟು ಬ್ಯಾಕ್ಗ್ರೌಂಡ್ ಇದೆ ಅದಕ್ಕೆ. ಅಚಲಂ ಮಹಾಲಕ್ಷ್ಮಿ ದೇವಿ ಅಚಲ. ನೋಡಿ ಬ್ರಹ್ಮದೇವರು ಇದ್ದಾರೆ, ಎಷ್ಟು ಕೋಟಿ ಬ್ರಹ್ಮದೇವರು ಜೀವನ ಕೋಟಿಯೊಳಗೆ ಅವರಿದ್ದಾರೆ, ಆದರೆ ಹಳೆ ಕಾಲ ಬರ್ತಿರೋದಕ್ಕೆ ಅವ್ರು ಮೋಸ ಕೊಟ್ಟು ಬಿಡ್ತಾರೆ. ಆ ಪೋಸ್ಟಿಗೆ ವಾಯುದೇವರು ಬರ್ತಾರೆ, ಹನುಮಂತ ಭಾಗ್ಯ ಬ್ರಹ್ಮ ಅಂತ ಎಲ್ಲರಿಗೂ ಗೊತ್ತು. ಹನುಮಂತರ ಪೋಸ್ಟಿಗೆ ಬರ್ತಾರೆ, ಆದ್ರೆ ಬ್ರಹ್ಮದೇವರು ಹೊರಟೋಗಿಬಿಟ್ರು. ಲಕ್ಷ್ಮೀದೇವಿ ಯಾರಿಗೆ ಹೊರಟೋಗ್ತಾರೆ ತಿಳ್ಕೊಳಕ್ ಹೋಗ್ಬೇಡಿ. ಮತ್ತೆ ಅಚಲಂ ಅಂತ ಕರೆದು ಎರಡು ಪೋಸ್ಟ್ ಎಂದೆಂದೂ ಚೇಂಜ್ ಆಗೋದೇ ಇಲ್ಲ. ಪುರುಷರಲ್ಲಿ ನಾರಾಯಣ ವಿಷ್ಣು ಏಕೋ ನಾರಾಯಣ ಆಸೀತ್, ಯಾವಾಗಲೂ ಅವನ ಒಬ್ಬನೇನೆ. ಸ್ತ್ರೀಯರಲ್ಲಿ ಮಹಾಲಕ್ಷ್ಮಿ, ಯಾವಾಗಲೂ ಅವರ ಒಬ್ಬರೇನೆ. ಇನ್ನೊಬ್ರು ಚೇಂಜ್ ಹೆಸರು ಕೂಡ ಇಲ್ಲ, ಮಹಾಲಕ್ಷ್ಮಿಯರು ಅಂತ ಇಲ್ಲೇ ಇಲ್ಲ, ಮಹಾಲಕ್ಷ್ಮಿ ಅವರೊಬ್ಬರೇ. ಅದಕ್ಕೆ ಅಚಲಂ ಅಂತ ಕರೆದಿದ್ದಾರೆ. ಮಧ್ವಭಾಷ್ಯ ಓದಬೇಕು, ಗೀತಾಭಾಷ್ಯ ಓದಬೇಕು. ಆಚಾರ್ಯರು ಪ್ರತಿಯೊಂದನ್ನು ಹೇಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಬೇರೆ ಕಡೆ ಸುಮ್ಮನೆ ಅಚಲಂ ಅಂದ್ರೆ ಅಚಲಂ ಮಾಡ್ತೆ, ಅದಲ್ಲ ಅರ್ಥ. ಅಚಲಂ ವಿಷ್ಣು ಪದ ಎಂಬುದು ಪದ ಅಲ್ಲ, ವಿಷ್ಣುವೇ ವಿಷ್ಣು. ಲಕ್ಷ್ಮಿ ಎಂಬುದು ಪದ ಅಲ್ಲ, ಲಕ್ಷ್ಮಿನೇ ಲಕ್ಷ್ಮಿ ಹೊರತು ಮತ್ತೊಂದು ಲಕ್ಷ್ಮಿ ಅಂತಿಲ್ಲ. ಅಚಲಂ ಧ್ರುವಂ ಶಾಶ್ವತಂ, ಅದು ನೆಗೆಟಿವ್ ಫಾರಂ, ಇದು ಪಾಸಿಟಿವ್ ಫಾರಂ, ಅಷ್ಟೇ ವ್ಯತ್ಯಾಸ. ಅಚಲ ಮುಂದೆ ಚಲವಾಗೋದಿಲ್ಲ, ಧ್ರುವ ಆದ್ರೆ ನಿಶ್ಚಲ. ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡು ಹೇಳ್ಬಿಟ್ಟಾಗ ಏನಾಗುತ್ತಾಗ ಕನ್ಫರ್ಮ್ ಆಗ್ಬೇಕು, ಎಂಫಸಿಸ್ ಬರಬೇಕು. ಅದಕ್ಕೋಸ್ಕರ ಸರ್ವತ್ರಗಂ ಅಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ. ಇಂಥ ಮಹಾಲಕ್ಷ್ಮಿ ಇಷ್ಟೆಲ್ಲ ಶಕ್ತಿ ಅವರಿಗೆ ಇರೋದ್ರಿಂದ ಅವ್ರ ಆರಾಧನೆ ಮಾಡಿದರೆ ಮೋಕ್ಷ ಕೊಟ್ಟೇ ಕೊಡ್ತಾರೆ, ಇಂಥ ಸಾಮರ್ಥ್ಯ ಅವರಿಗಿದೆ ಅಂತ ಅವ್ರ ಮಹಿಮೆಯನ್ನ ವರ್ಣನೆ ಮಾಡಿದರು. ಅದರ ಮುಂದಿನ ಭಾಗ ಇವರ ಆರಾಧನೆ ಹೇಗೆ ಮಾಡಬೇಕು ಗೊತ್ತಾ ಅಂತ ಹೇಳ್ತಾರೆ. ಲಕ್ಷ್ಮೀ ಆರಾಧನೆ ಹೇಗೆ ಮಾಡಬೇಕು ಅಂತ ನಮ್ಮ ಜನಕ್ಕೆ ಗೊತ್ತಲ್ಲ. ಊಟ ಮಾಡಿ ತಿಂಡಿ ತಿಂದು ಬೆಳಿಗ್ಗೆ ಎಲ್ಲ ಡೋಸ್ ಮುಗಿಸಿಬಿಟ್ಟು ಆಗ ಮಹಾಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಇದೆಲ್ಲ ಮುಗಿಸಿಬಿಟ್ಟಿರ್ತಾರಾಗಲ್ಲ, ಇದೆಂತ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಭಗವಂತ ಹೇಳ್ತಾನೆ ಲಕ್ಷ್ಮೀ ಉಪಾಸನೆ ಬರೀ ಮಾಡಿದ್ರೆ ಉಪಯೋಗ ಇಲ್ಲ, ಪರ್ಯುಪಾಸತೆ ಅಂತ ಅಬ್ಜೆಕ್ಟಿವ್ ಹಾಕ್ತಾರೆ, ಅದು ಗಡ್ಬರ್ಬ್ ಅದು ಒಂದು, ಅದಕ್ಕೆ ಪ್ರಿಫಿಕ್ಸ್, ಅದಕ್ಕೊಂದು ಉಪಸರ್ಗ. ಏನಂತ ಪರ್ಯುಪಾಸತೆ, ಮಹಾಲಕ್ಷ್ಮಿ ಪೂಜೆ ಸುಲಭ ಅಂತ ತಿಳ್ಕೊಂಡ್ಬಿಡಬೇಡಿ, ತುಂಬಾ ಕಷ್ಟ ಅಂತ ಹೇಳ್ತಾರೆ. ಪರ್ಯುಪಾಸತೆ ಮುಂದೆ ತನ್ನಿಯಮ್ಮ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮದರ್ಶನ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರಥ. ಅಲ್ಲಿ ಎಷ್ಟು ಒತ್ತು ಕೊಟ್ಟು ಹೇಳ್ತಾನೆ ಪರಮಾತ್ಮ. ತನ್ನಿಯಮ್ಮ ಇಂದ್ರಿಯ ಗ್ರಾಮಂ, ಹೇಗೆ ಆರಾಧನೆ ಮಾಡಬೇಕು ಅಂತ ಸಮಸ್ತ ಇಂದ್ರಿಯಗಳನ್ನು ಕೂಡ ಸಂಪೂರ್ಣ ನಿಗ್ರಹ ಮಾಡಬೇಕು. ಇದು ಲಕ್ಷ್ಮೀ ಆರಾಧನೆ ಬೇಕಾದ ಅರ್ಹತೆ ಇದೆ. ಒಂದು ಇಂದ್ರಿಯ ಗ್ರಾಮಂ, ಗ್ರಾಮ ಅಂದ್ರೆ ಗ್ರೂಪ್ ಅಂತ, ಇಂದ್ರಿಯಗಳ ಗುಂಪನ್ನೆಲ್ಲ ಸಂಪೂರ್ಣವಾಗಿ ಯಾರು ನಿಯಮ್ಯ ಅಲ್ಲ, ಸನ್ನಿಯಮ್ಯ ಸಮಸ್ತ ಇಂದ್ರಿಯಗಳನ್ನು ಯಾವನು ಸಂಪೂರ್ಣ ನಿಯಂತ್ರಣ ಮಾಡಿರ್ತಾನೆ. ಸರ್ವತ್ರ ಸಮಬುದ್ಧಯ, ಎಲ್ಲ ಕಡೆ ಸಮಬುದ್ಧಿ ಹೊಂದಿರಬೇಕು ಅವರು. ಹಿಂದೆ ಬಂದಿದೆ 6ನೇ ಅಧ್ಯಾಯದೊಳಗೆ ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ಟ ವಿಪಿಜ ಪಾಪೇಶು ಸಮಬುದ್ಧಿರು ವಿಶಿಷ್ಯತೆ. ಅಲ್ಲಿ ಬಂದಿದೆ ಅಂದ್ರೆ ಯಾರನ್ನ ಹೇಗೆ ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೋ ಅವರನ್ನ ಹಾಗೆ ನೋಡಬೇಕು. ತಂದೆಯನ್ನ ತಂದೆಯನ್ನಾಗೆ ನೋಡಬೇಕು, ತಾಯಿಯನ್ನ ತಾಯಿಯನ್ನಾಗೆ ನೋಡಬೇಕು, ಗುರುವನ್ನ ಗುರುವನ್ನಾಗಿ ನೋಡಬೇಕು, ಶಿಷ್ಯನ ಶಿಷ್ಯನನ್ನಾಗಿ ನೋಡಬೇಕು, ಅಣ್ಣನನ್ನ ಅಣ್ಣನನ್ನಾಗಿ, ತಮ್ಮನನ್ನ ತಮ್ಮನನ್ನಾಗಿ, ಪತಿಯನ್ನ ಪತಿಯನ್ನಾಗಿ, ಅವರವರನ್ನ ಅವರ ಹಾಗೆ ನೋಡ್ತೇವಲ್ಲ ಅದಕ್ಕೆ ಸಮಬುದ್ಧಿ ಅಂತ ಕರೀತಾರೆ. ಅನೇಕ ಅಪಾರ್ಥಮಾಗಿ ಎಲ್ಲರೂ ಒಂದೇ ಅಂತ ನೋಡಿ ಅಂತ ಹೇಳಿದ್ರು. ಮುಳುವ ಕತೆ ಅದನ್ನ ನೇರಾಗಿ ಹುಚ್ಚ ಆಗ್ತಾರೆ, ಎಲ್ಲ ಒಂದೇ ಅಂತ ನೋಡಿದ್ರು ಹುಚ್ಚ ಆಗಿಬಿಡುತ್ತೆ. ಅದೊಂದು 500 ರೂಪಾಯಿ ನೋಟು 10 ರೂಪಾಯಿ ನೋಟು ಒಂದೇ ಅಂತ ತಿಳ್ಕೊಂಡ್ಬಿಟ್ಟು ಪಾಪರಾಗಿ ಹೋಗ್ತಾರೆ ಅಷ್ಟೇ. ಎಷ್ಟು ಅರ್ಥ ಇದಿದೆ 500 ರೂಪಾಯಿ 100 ರೂಪಾಯಿ ಸಮ ನೋಡೋದು ಅಂದ್ರೇನೋ 500 ಅಂತಾನೆ ನೋಡ, ಓ ಸರಿಯಾಗಿ ನೋಡಿದೆ ಅಂತ ಹೇಳ್ತಾರೆ. ಅದನ್ನ ಅದನ್ನಾಗಿ ನೋಡಬೇಕು ಹೊರತು ಅದನ್ನ ಮತ್ತೊಂದಾಗಿ ನೋಡಬಾರದು. ವಿಷ್ಣು ಉಪಾಸಕರು ಹಾಗೆ ಮಾಡಬೇಕು, ಲಕ್ಷ್ಮೀ ಉಪಾಸಕರು ಹಾಗೆ ಮಾಡಬೇಕು, ಆದ್ರೆ ವಿಶೇಷ ಏನು ಅಂತ ಮುಂದೆ ಹೇಳುತ್ತ. ಪರ್ಯುಪಾಸತೆ ಭಾರಿ ಕೇರ್ಫುಲ್ ಆಗಿರ್ಬೇಕು ಇದರೊಳಗೆ, ಭಾರಿ ಡೇಂಜರ್. ಸನ್ನಿಯಮ್ಮ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ. ಇಷ್ಟೆಲ್ಲ ಆರಾಧನೆ ಮಾಡಿದರೆ ಅವ್ರು ಎಲ್ಲಿ ಬರ್ತಾರೆ ಗೊತ್ತಾ ಅರ್ಜುನ? ನನ್ನ ಹತ್ರನೇ ಬರ್ತಾರೆ ಕೊನೆಗೆ. ಇತರ ರೌಂಡ್ ಹಾಕೊಂಡು ಹೋಗಿದ್ದೆಲ್ಲಿಗೆ? ಅಲ್ಲಿಗೆ ಹೋಗಿದ್ದು ಕೊನೆ. ಪರಮಾತ್ಮ ಬೈಪಾಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಮತ್ತೆ ನಾರಾಯಣ ಹತ್ರ ಹೋದ್ರು, ಹೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರಥ. ಮತ್ತೆ ಅವ್ರ ಬದುಕು ಹೇಗಿರಬೇಕು, ಸರ್ವಭೂತ ಹಿತೇ ರಥ, ಎಲ್ಲ ಪ್ರಾಣಿಗಳ ಹಿತದಲ್ಲಿ ಪೂರ್ಣ ಇನ್ವಾಲ್ವ್ ಆಗಿರ್ಬೇಕು, ಸಮಸ್ತರಿಗೂ ಕಲ್ಯಾಣವಾಗಲಿ ಅಂತಕ್ಕಂಥ ಭಾವನೆ ಇರಬೇಕು. ಇದು ನಮ್ಮ ಜನಗಳಲ್ಲಿ ದೊಡ್ಡ ದೋಷ ಇದೆ. ಇವತ್ತು ಶಾಸ್ತ್ರ ಓದಾದ್ರೆ ಒಬ್ಬನೇ ಕಲ್ಯಾಣವಾಗಲಿ ಅಂತ ಭಾವನೆ ಮಾಡ್ಕೊಂಡ್ಬಿಡುತ್ತೆ, ಅದು ತಪ್ಪದು, ಅದು ತುಂಬಾ ತಪ್ಪದು. ಎಲ್ಲರಿಗೂ ಹಿತವಾಗಲಿ ಅಂತ ಬದುಕಿದ್ರೆ ಮಾತ್ರ ಅವನು ಜ್ಞಾನಿ ಆಗ್ತಾನೆ ಹೊರತು ತನಗೊಬ್ಬನಿಗೆ ಹಿತವಾಗಲಿ ಅಂದ್ರೆ ಜ್ಞಾನಿ ಅಲ್ಲ, ಅವನು ಮಿಥ್ಯಾಜ್ಞಾನಿ ಆಗ್ತಾನೆ ಅಂತ ತುಂಬ ಹಿಂದಾಸಕ್ತಿ ಅನೇಕ ಸತಿ ಮಾತನ್ನು ಹೇಳಿದ್ರು. ಅದಕ್ಕೆ ಸರ್ವಭೂತ ಹಿತೇ ರಥ, ಇಲ್ಲಿ ಭೂತಗಳು ಅಂದ್ರೆ ಪ್ರಾಣಿಗಳು, ಬರೀ ಮನುಷ್ಯರಿಗೆಲ್ಲ, ಎಲ್ಲಾ ಪ್ರಾಣಿಗಳಿಗೂ ಹಿತವಾಗಬೇಕು ಅಂತ ಅವನು ಬದುಕ್ತಾನೆ, ಅವನು ಮೋಕ್ಷಕ್ಕೆ ಬರುತ್ತಾನೆ. ಮಾಲಕ್ಷ ಉಪಾಸನೆ ಹೀಗೆ ಮೋಕ್ಷ ಕೊಡುತ್ತದೆ, ನನ್ನ ಬಳಿಗೆ ಬರ್ತಾರೆ ಕೊನೆಗೆ ಅವರು. ಇಷ್ಟೆಲ್ಲ ಆಗೊಂದು ಪ್ರಶ್ನೆ ಬಂತು, ಅಂತೂ ಮೋಕ್ಷ ಸಿಗ್ತದೆ ಅಂತ ಆಯ್ತಲ್ಲ, ಮಹಾಲಕ್ಷ್ಮಿ ಮೋಕ್ಷ ಕೊಡ್ತಾರೆ ಪರ್ವತ ತಾನೇ ಒಪ್ಕೊಂಡ್ಬಿಟ್ಟು ಆಯ್ತಲ್ಲ, ಬಿಡಿ ಹಾಕಿದ್ರೆ ಲಕ್ಷ್ಮಿ ಉಪಾಸನೆ ಮಾಡಿದ್ರೆ ಸಾಕು ಕೊಂಚಿ ಬಿಡುತ್ತೆ. ನಾನು ಮಾಡ್ತಿರೋದು ಅದೇ, ಈಗ ಅದೇ ಆಗಿರೋದು ಲಕ್ಷ್ಮಿ ಉಪಾಸ ದುಡ್ಡು, ಅರೇ ದುಡ್ಡು ಇನ್ನೂ ಚೆಕ್ ಹಾಕಾರೆ ಬೋಧಿ ಪಾಸ್ ಆಗೋ ದುಡ್ಡು ಕೊಟ್ಟು ಪಾಸ್ ಆಗೋದು ಅಂತ ಕೇಳಿದ್ರೆ ಆಗೋ ಹಾಗೆ ಅಷ್ಟೇ. ಲಕ್ಷ್ಮಿ ಉಪಾಸನೆ ಮಾಡೋದು ಅಂದ್ರೆ ನೀವು ಜನರತನ ಮಾಡ್ತಿರೋದೇ ಅದೇ ಕೆಲಸ, ಇಡೀ ಜಗತ್ತಿನಲ್ಲಿ ಹುಡುಕಿ ಬೇಕಾದ್ರೆ ಏನು ಬೇಕು ಅಂದ್ರೆ ಕೊನೆ ಹಣ ಬೇಕು ಅಂತ ಹೇಳಿಬಿಡುತ್ತೆ. ಔಟ್ ಅಂಡ್ ಔಟ್ ಹೇಳ್ತಾರೆ, ತಂದೆ ತಾಯಿ ಬಂದು ಬಳಗ ಅಪ್ಪ ಅಮ್ಮನ ಸಾಕ್ಲಿಕ್ಕೆ ದುಡ್ಡು ಕೇಳ್ತಾರೆ ಅಂತ, ಅದು ವಿಶೇಷ. ನೀವು ಪೆನ್ಷನ್ ಕೊಟ್ಟರೆ ಮಾತ್ರ ಊಟ ಇಲ್ಲದವರಿಲ್ಲ ಅಂತ ಹೇಳ್ಬಿಟ್ಟು, ಎಷ್ಟು ಆಶ್ಚರ್ಯ ಅದು. ಇದು ಏನಾಯ್ತು, ದುಡ್ಡು ದೊಡ್ಡದಾಯ್ತಾ ಇಲ್ಲ ಅವರಿಗೆ, ಈಗ ದುಡ್ಡೇ ದೊಡ್ಡಪ್ಪ ಅಂತಾರಲ್ಲ ಹಾಗಾಗ್ಬಿಟ್ಟು. ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಯೇ, ಹಣವೇ ನಿನ್ನಯ್ಯ ಗುಣವ ಎನಿತು ಬಂಡಿಪೇನಯ್ಯ, ವಾದಿರಾಜ ಸ್ವಾಮಿಗಳ ದೇವರನಾಮ. ಜಗತ್ತಿನೊಳಗೆ ಹಣ ಅಂದ್ರೆ ಮನುಷ್ಯ ಬಾಯಿ ಬಿಡ್ತಾರೆ, ಇವತ್ತಿನ ದಿವಸ ಯಾವುದಕ್ಕೂ ಬಾಯಿ ಬಿಡೋದಿಲ್ಲ, ಅಷ್ಟು ಬಾಯಿ ಬಿಡೋದಿಲ್ಲ, ಹಣಕ್ಕಷ್ಟು ಬಾಯಿ ಬಿಡ್ತಾನೆ. ಹಣ ಅಂದ್ರೆ ಹೆಣನೂ ಬಾಯಿ ಬಿಡ್ತಾರೆ ಅಂತ ಒಂದು ಮಾತು ಉಂಟು, ಅದಕ್ಕೆ ಯಾರೋ ಹೇಳ್ತಾರೆ, ತಮಾಷೆ ಹೇಳ್ತಿರ್ತಾರೆ. ಸತ್ತಿದ್ದು ಪರೀಕ್ಷೆ ಡಾಕ್ಟರ್ನ ಕರೆಸ್ಬಿಡ್ರಿ, ಅವನ ಸ್ವಲ್ಪ ದುಡ್ಡು ಅಲ್ಲಾಡ್ತ್ರಿ, ಆಗಲೇ ಹೇಳಿದ ಅವರೇ ಗ್ಯಾರಂಟಿ ಸತ್ತಿದ್ದಾರೆ ಅಂತ ಅರ್ಥ. ಇನ್ ಯಾವ ಚೆಕ್ ಮಾಡಬೇಡಿ, ದುಡ್ಡಿಗೂ ಕಂಟೆ ಇಲ್ಲದೆ ಬಾ ಗ್ಯಾರಂಟಿ ಸತ್ತೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಹಣಕ್ಕೂ ಮನುಷ್ಯನ ಜೀವನಕ್ಕೂ ಗಂಟು ಬಿದ್ದು ಬಿಟ್ಟಿದೆ. ಭಗವದ್ಗೀತೆ ಅದನ್ನ ಹೇಳ್ತಾ ಇದ್ರೆ ಲಕ್ಷ್ಮೀ ಉಪಾಸನೆ ಭಾರಿ ಶ್ರೇಷ್ಠ ಅಂತ ಕೇಳಿದ್ರೆ ಜನ ಹೇಳ್ತಾ ಇದೆ ಹುಷಾರು. ಪರಮಾತ್ಮ ಈಗ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅವ್ಯಕ್ತ ಹಿ ಗತಿರ್ದು ಕ್ಲೇಶೋಧಿಕ ತರ ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಧಿರ ವಾಪ್ಯತೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಶ್ಲೋಕ ಇದು. ಲಕ್ಷ್ಮೀ ಉಪಾಸನೆಯನ್ನ ಮಾಡಿ ಮೋಕ್ಷ ಸಿಗುತ್ತೆ, ಹುಷಾರು. ಉಪಾಸನೆ ಹೀಗೆ ಮಾಡ್ತೀರಲ್ಲ ಅಲ್ಲಿ ಏನ್ ತೊಂದರೆ ಇದೆ ನೋಡಿ ಅಂತ ಹೇಳ್ತಾರೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಮಹಾಲಕ್ಷ್ಮಿ. ಯಾರು ಮಹಾಲಕ್ಷ್ಮಿಯ ಆರಾಧನೆಯಲ್ಲಿ ಆಸಕ್ತರಾಗಿ ಆ ಮೂಲಕ ಮೋಕ್ಷ ಪಡೀಲಿಕ್ಕೆ ಅಂತ ಹೋಗ್ತಾರೆ, ಮೋಕ್ಷ ಸಿಗುತ್ತೆ. ಆದರೆ ಕ್ಲೇಶ ಅಧಿಕತರ, ತುಂಬಾ ಕಷ್ಟದ ದಾರಿ ಅದು ಅಂತ ಹೇಳಿ. ವಿಷ್ಣುಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋ ದಾರಿ ಇದೆಯಲ್ಲ, ಅದು ಸುಲಭವಾದ ದಾರಿ ಅದು. ಇದು ಕ್ಲೇಶಕರವಾದ ದಾರಿ, ಕ್ಲೇಶೋ ಅಧಿಕತರ, ಅದೇ ಅತ್ಯಂತ ಹೆಚ್ಚಿನ ಕ್ಲೇಶದ ದಾರಿ ಇದು, ತುಂಬಾ ಹುಷಾರಾಗಿರಿ ಅಂತ ಹೇಳಿ. ಅಷ್ಟೇ ಅಲ್ಲ, ಯಾಕೆ ಗೊತ್ತಾ, ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಧಿರ ವಾಪ್ಯತೆ. ಪ್ರತಿಯೊಬ್ಬ ದೇಹಿ ಕೂಡ ಲಕ್ಷ್ಮೀ ಉಪಾಸನೆ ಮಾಡಲಿಕ್ಕೆ ಅಂತ ಹೊರಟು ಮೋಕ್ಷ ದಾರಿ ಕಾಣಕ್ಕೆ ಹೊರಟ್ರೆ ಮೋಕ್ಷ ಕಾಣೋ ಸುಖ, ಈ ದಾರಿ ಇದೆಯಲ್ಲ ಭಾರಿ ಕಷ್ಟದ ದಾರಿ. ಅದು ಒಂದು ಎರಡು ಊಟ ಮಾಡ್ತಾರೆ, ವ್ರತದಾರಿಗೆ ಇದ್ರೆ ಆಗೋ ಹಾಗೆ ಸ್ವಲ್ಪ ಚೇಂಜ್ ಆಗಿಬಿಡುತ್ತಾಗ್ಲೆ. ಓ ಭಾರಿ ಕಷ್ಟ, 4 ತಿಂಗಳು ಅಂದ್ರೆ 4 ವರ್ಷದಾಗತ್ತೆ ಪಾಪ. ಯದ್ಯಪಿ ಅದು ಊಟನೇ, ಊಟ ಅಲ್ಲ ಅಂತಲ್ಲ, ಆದ್ರೆ ಏನಾಗಿದೆ ಇಲ್ಲಿ, ಸ್ವಲ್ಪ ಕ್ಲೇಶ ಇದೆ. ಇವತ್ತು ಕ್ಲೇಶ ಇದ್ದ ಲಕ್ಷ್ಮೀ ಉಪಾಸನೆಯಿಂದ ಮೋಕ್ಷಕ್ಕೆ ಹೋಗ್ತಕ್ಕಂಥ ದಾರಿ ಅಂದ್ರೆ ಹೆಚ್ಚು ಕ್ಲಿಷ್ಟಕರವಾದ ದಾರಿ, ಆದ್ದರಿಂದ ಎಚ್ಚರಿಕೆ ಇರಲಿ ಅಂತ ಪರಮಾತ್ಮ ಹೇಳಿದ. ಇದನ್ನು ಗಮನಿಸಬೇಕು ನಾವು. ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಧಿರ ವಾಪ್ಯತೆ ಕ್ಲೇಶೋ ಅಧಿಕತರ ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಅವ್ಯಕ್ತ ತತ್ವದಲ್ಲಿ ಆಸಕ್ತಿಯನ್ನು ಹೊಂದಿ, ಅಂದ್ರೆ ಮಹಾಲಕ್ಷ್ಮಿಯಲ್ಲಿ ಆಸಕ್ತಿಯನ್ನು ಹೊಂದಿ ಆಕೆ ಆರಾಧನೆಯನ್ನು ಸರಿಯಾಗಿ ಮಾಡ್ತಾ ಮೋಕ್ಷಕ್ಕೆ ಹೋಗೋ ದಾರಿ ಖಚಿತ ಹೌದು, ಆದರೆ ಹೆಚ್ಚು ಕಷ್ಟಕರವಾದದ್ದು. ಇದು ಭಗವಂತ ಎಚ್ಚರಿಕೆ ಕೊಟ್ಟಿದ್ದು. ಯಾಕೆ ಅಂದ್ರೆ ಅದು ವಿವರಣೆ ಕೊಡ್ತಾ ಹೋಗ್ತಾರೆ. ಅದು ಹಿಂದೆ ನೋಡಿ, ಈಗ ಮಹಾಲಕ್ಷ್ಮಿ ಆರಾಧನೆ ಮಾಡಬೇಕಾದ್ರೆ ಬರೀ ಉಪಾಸನೆ ಮಾಡಿದ್ರೆ ಸಾಲದು, ಪರ್ಯುಪಾಸನೆ ಮಾಡಬೇಕು. ಬರೀ ನಾವು ಸಾಮಾನ್ಯ ಸಾಧನೆ ಮಾಡಿದ್ರೆ ಸಾಲದು, ಸರ್ವತ್ರ ಸಮಬುದ್ಧಯ ಸರ್ವತ್ರ ಸಮಬುದ್ಧಿ ಹೊಂದಬೇಕು. ಸರ್ವಭೂತ ಹಿತೇ ರಥ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ. ಎಷ್ಟು ಆಚಾರ ಹೇಳ್ತಾರೆ ನೋಡಿ, ಒತ್ತು ಕೊಟ್ಟು ನೋಡಿ ಅಂತ ಹೇಳ್ತಾರೆ. ಸನ್ನಿಯಮ್ಯ ಅಂತ ಪದ ಇದೆ, ಪರ್ಯುಪಾಸತೆ ಅಂತ ಪದ ಇದೆ, ಸರ್ವತ್ರ ಸಮಬುದ್ಧಯ ಅಂತಿದೆ, ಸರ್ವಭೂತ ಹಿತೇ ರಥ ಅಂತಿದೆ. ಇವೆಲ್ಲ ಕ್ಲೇಶದ ದಾರಿ, ಆದ್ರಿಂದ ಲಕ್ಷ್ಮೀ ಉಪಾಸನೆ ಬಗ್ಗೆ ಎಚ್ಚರದಿಂದ ಇರಿ ಅಂತ ಹೇಳಿದ್ದಾರೆ. ನಮಗೊಂದು ಪ್ರಶ್ನೆ ಬಂತು, ನಮಗೆ ಸ್ವಲ್ಪ ಖುಷಿ ಆಗುತ್ತೆ, ವಿಷ್ಣು ಉಪಾಸನೆ ಮಾಡಿದರೆ ಇವೆಲ್ಲ ಬೇಕಿಲ್ಲ ಹಾಗಿದ್ದರೆ ತಿಳ್ಕೊಂಡ್ಬಿಡ್ತಾರೆ. ಸಮಬುದ್ಧಿ ಬೇಕಿಲ್ಲ, ಆಮೇಲೆ ಸರ್ವಭೂತ ಹಿತ ಬೇಕಿಲ್ಲ, ಇಂದ್ರಿಯ ನಿಗ್ರಹ ಬೇಕಿಲ್ಲ ಅಂತ ಕಾಣುತ್ತೆ ಅಂತ ತಿಳ್ಕೊಂಡ್ರೆ ಹಾಗಲ್ಲ ಅರ್ಥ ಅಂತ ಆಚಾರ್ಯ ಹೇಳಿದ್ರು. ವಿಷ್ಣು ಉಪಾಸನೆ ಅವೆಲ್ಲ ಬೇಕೇ ಬೇಕು, ವಿಷ್ಣು ಉಪಾಸನೆಗೂ ಸರ್ವತ್ರ ಸಮಬುದ್ಧಿ ಬೇಕು, ಸರ್ವಭೂತ ಹಿತರ ತತ್ವ ಬೇಕು, ಇಂದ್ರಿಯ ನಿಗ್ರಹ ಬೇಕು, ಎಲ್ಲ ಬೇಕು. ಏನು ವ್ಯತ್ಯಾಸ ಅಂದ್ರೆ ಆಚಾರ್ಯರು ಬರೀತಾರೆ, ಲಕ್ಷ್ಮೀ ದೇವಿ ಮೋಕ್ಷ ಕೊಡ್ತಾಳೆ ಈ ರೀತಿ ಆರಾಧನೆ ಮಾಡಿದರೆ, ಮಹಾಲಕ್ಷ್ಮಿ ಮೋಕ್ಷ ಕೊಡ್ತಾನೆ ಆರಾಧನೆ ಮಾಡಿದರೆ. ಆದರೆ ಇಬ್ಬರಿಗೂ ಕಾಮನ್ ಅಪ್ರೋಚ್ ಒಂದೇನೆ, ಆದರೆ ಪರಮಾತ್ಮ ಏನ್ ಮಾಡ್ತಾನೆ ಗೊತ್ತಾ, ಇಂದ್ರಿಯಗಳ ಪೂರ್ತಿ ಇರಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಕ್ಷಮಿಸಿ ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಲ್ಲಿ ಒಂದೆರಡು ತಪ್ಪು ಮಾಡಿಬಿಟ್ರೆ ಕ್ಷಮಿಸಿ ಬಿಡ್ತಾನೆ. ಅದು ಇಂದ್ರಿಯ ನಿಗ್ರಹದಲ್ಲಿ ಯಜಾಬೆಳನ ಕಥೆ ಇದೆಯಲ್ಲ, ಎಷ್ಟು ದಡ್ಡದಾರಿ ಹಿಡಿದಿದ್ದ ಪಾಪ, ಕೊನೆಗೆ ಚೇಂಜ್ ಆದ, ಪರಮಾತ್ಮ ಕ್ಷಮಿಸಿ ಅನುಗ್ರಹ ಮಾಡೇ ಬಿಟ್ಟ. ವಿಷ್ಣು ಆ ರೀತಿ ವೇವ್ ಮಾಡ್ತಾನೆ, ಮಹಾಲಕ್ಷ್ಮಿ ಮಾಡೋದಿಲ್ಲ, ಹುಷಾರಾಗಿರಿ ಅಂತ ಹೇಳಿದ್ದ. ಇಲ್ಲೇ ಡೇಂಜರ್ ಶುರುವಾಗ, ಮಹಾಲಕ್ಷ್ಮಿ ದೇವಿ ಬಾರಿ ಸ್ಟ್ರಿಕ್ಟ್ ಅಂತೆ, ಅದರಿಂದಾನೆ ಆ ಉಪಾಸನೆ ದಾರಿ ಕಷ್ಟ ಆಗ್ತದೆ ಅಂತೇಳಿ. ಮಹಾಲಕ್ಷ್ಮಿ ಉಪಾಸನೆಗೂ ಇದು ಎಲ್ಲವೂ ಬೇಕು, ವಿಷ್ಣು ಉಪಾಸನೆಗೂ ಬೇಕು, ಆದರೆ ಮಹಾಲಕ್ಷ್ಮಿ ಉಪಾಸನೆಗೆ 100% ಬೇಕು, ವಿಷ್ಣು ಉಪಾಸನೆಗೆ ಸ್ವಲ್ಪ ಊನವಾದರೂ ಪರವಾಗಿಲ್ಲ ಅಂತ ಅದಕ್ಕಿನ್ನು ಕೊಟ್ಟಿದ್ದ ಕೃಷ್ಣ. ಅದನ್ನೇ ಹೇಳಿದ್ದು, ಯೋಚನೆ ಮಾಡಬೇಡ, ತಪಿತೇ ಸುಧುರಾಚಾರೋ ಭಜತೆ ಮಾಮನನ್ಯ ಪಾಕ್ ಹಿಂದೆ ಹೇಳಿದ್ದಾನೆ ಈಗಾಗಲೇ. ಸ್ವಲ್ಪ ಅಡ್ಡಾದಿ ಬಿದ್ದರೆ ಪರವಾಗಿಲ್ಲ, ನೀವು ಸರಿಯಾದ ದಾರಿ ಬಂದ್ರೆ ಮತ್ತೆ ವೆಲ್ಕಮ್ ಮಾಡ್ತೀರಿ ಅಂತ ಹೇಳ್ತಾ. ಎಷ್ಟು ದೇವಿ ಗೆಟ್ ಔಟ್ ಅಂದ್ರೆ ಹೋಗಿಬಿಡ, ಮತ್ತೆ ದಾರಿ ಇಲ್ಲ, ಇವ್ರು ಹಾಗಲ್ಲ, ಮತ್ತೆ ಅನುಗ್ರಹ ಮಾಡ್ತೇನೆ ನಾನು. ಇದನ್ನ ರೆಕ್ಟಿ